తావన్మాత్రేణ ముక్తిరిత్యుక్తం వేదాద్యుక్తం తు సర్వం యో జ్ఞాతోపాస్తే తదా హిమాం తస్యైవ దర్శనపథం యామినాన్యస్య కస్యచిత్ ఇత్యుక్తేశ్చ మహాకౌర్మే. ಆದ್ದರಿಂದ ಇಲ್ಲಿ ಬರೀ ಜನ್ಮ ಕರ್ಮ ಎರಡು ನನ್ನ ದಿವ್ಯ ಅಂತ ತಿಳ್ಕೊಂಡ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಇಷ್ಟು ಮಾತ್ರ ತಗೊಂಡು ಉಡುಪು ಬಿಡಬೇಕು ಅಂತ ಅರ್ಥ ಅಲ್ಲ. ಇದು ತಿಳಿಬೇಕಾದ್ರೆ ಎಲ್ಲ ವಿಷಯಗಳನ್ನು ತಿಳಿದ್ರೆ ಮಾತ್ರ ಮೋಕ್ಷನೇ ಹೊರತು ಯಾವುದೇ ಒಂದು ವಿಷಯ ತಿಳಿದ್ರೆ ಮೋಕ್ಷ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಹೇಳಿದರು. ಅತ್ರೋಕ್ತ ಏತ ಜ್ಞಾತ್ವೈವ ಜನ್ಮ ನೈತಿ ಇತಿ ಗತಿ ಇತರ ವಾಕ್ಯಾನಾಂ ನಾನ್ಯಾಗತಿ. ಹಾಗಿದ್ರೆ ಈ ಮಾತು ಯಾತಕ್ಕೆ ಹೇಳಿದರು ಅಂದರೆ ಅತ್ರೋಕ್ತಶ ಏತದ್ ಜ್ಞಾತ್ವೈವ ಜನ್ಮ ನಾ ಏತಿ ಇತಿ ಗತಿ. ಇನ್ನು ತಿಳ್ಕೊಂಡ್ರೇ ಮೋಕ್ಷ ಅಂತಾನೆ ಹೊರತು ಇನ್ನೊಂದೇ ತಿಳ್ಕೊಂಡ್ರೆ ಮೋಕ್ಷ ಅಂತ ಅರ್ಥ ಅಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಇದನ್ನು ತಿಳ್ಕೊಂಡ್ರೇ ಮೋಕ್ಷ ಅಂತ ಅರ್ಥನೇ ಹೊರತು ಇದೊಂದು ತಿಳ್ಕೊಂಡ್ರೆ ಮೋಕ್ಷ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಇದನ್ನು ತಿಳ್ಕೊಳ್ಳೇಬೇಕು ಅಂತ ಅರ್ಥನೇ ಹೊರತು ಇದೊಂದೇ ತಿಳ್ಕೊಬೇಕು ಅಂತ ಅರ್ಥ ಅಲ್ಲ. ಅರ್ಥ ಡಿಫ್ರೆನ್ಸ್ ಗೊತ್ತಾಯ್ತಾ? ಇದೊಂದೇ ತಿಳ್ಕೊಬೇಕು ಅಂದ್ರೆ ಏನರ್ಥ? ಬೇರೆ ಬೇಕಿಲ್ಲ ಅಂತ ಅರ್ಥ. ಇದನ್ನ ತಿಳ್ಕೊಳ್ಳೇಬೇಕು ಅಂದ್ರೆ ಏನರ್ಥ? ಇನ್ನೂ ತಿಳ್ಕೊಳ್ಳೋದಿದೆ, ಇದನ್ನು ತಿಳ್ಕೋಬೇಕು ಅಂತ. ಆ ವಾಕ್ಯದ ರೀತಿನೇ ಹಾಗೆ ಅದೇ ಆಚಾರ್ಯ ಬರೆಯೋ ರೀತಿ ನೋಡಿ. ಅತ್ತೋಕ್ತ ಏತದ್ ಜ್ಞಾತ್ವೈವ ಜನ್ಮನ ಇತಿ ಗತಿ ಇತರ ವಾಕ್ಯಾನಾಂ ನಾನ್ಯಾ ಗತಿ. ಈ ಮಾತಿಗೆ ಅರ್ಥ ಇದು. ಉಳಿದ ವಾಕ್ಯಗಳಿಗೆ ಆ ರೀತಿ ಸ್ಪಷ್ಟ ನಿರವಕಾಶ ವಾಕ್ಯ ಇರೋದ್ರಿಂದ ಇದೊಂದೇ ತಿಳ್ಕೊಂಡ್ರೆ ಸಾಕು ಅಂತ ಅರ್ಥ ಅಲ್ಲ. ನಾಶ್ಯಸ್ಯ ಕಸ್ಯಚಿತ್ ಇತಿ ವಿಶೇಷಣ. ನಾಣ್ಯಸ್ಯ ಕಸ್ಯಚಿತ್ ಅಂತ ವಾಕ್ಯ ಇದೆ. ತಸ್ಯೈವ ದರ್ಶನ ಪಥಂ ಯಾಮಿ ನಾಣ್ಯಸ್ಯ ಕಸ್ಯಚಿತ್. ನನ್ನನ್ನು ವೇದಾದಿ ಸಮಸ್ತ ಶಾಸ್ತ್ರಗಳಿಂದ ನನ್ನನ್ನು ಅರ್ಥ ಮಾಡ್ಕೊಂಡು ಯಾರು ಉಪಾಸನೆ ಮಾಡ್ತಾರಲ್ಲ ಅವರಿಗೆ ಮಾತ್ರ ಕಾಣ್ತೇನೆ ಅಂತ ಹೇಳಿರೋದ್ರಿಂದ ಇದೊಂದೇ ತಿಳ್ಕೊಂಡ್ರೆ ಸಾಕು ಎಂಬ ಅರ್ಥಕ್ಕೆ ಬೇರೆ ಅರ್ಥನೆ ಮಾಡಬೇಕು ಅಂತ ಆಯ್ತಾಗ. ತತ್ವತಃ ಇತಿ ವಿಶೇಷಣಾಚ್ಯ ಸರ್ವಂ ಜ್ಞಾನಂ ಆಪತತಿ. ಇನ್ನೊಂದು ರೀತಿ ಅರ್ಥ ಹೇಳ್ತಾರೆ. ಆಯ್ತು, ಇದೊಂದೇ ತಿಳ್ಕೊಂಡ್ರೆ ಸಾಕು ಅಂತ ತಿಳ್ಕೊತಿರೋದಲ್ಲೋ ಆಯ್ತು. ಆಗಲೂ ಕೂಡ ಇದೊಂದು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಒಂದು ಸರಿಯಾಗಿ ತಿಳ್ಕೋಬೇಕಾದ್ರೆ ಏನಾಗಿರ್ಬೇಕು? ಉಳಿದಲ್ಲ ತಿಳ್ಕೊಂಡಿರ್ಬೇಕು. ಸೊ ಎರಡರ್ಥದಲ್ಲೂ ಕೂಡ ಇದು ವ್ಯಾಸಾಹಿತ್ಯ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮೋಕ್ಷ ಅಂತ ತಿಳ್ಕೊಂಡ್ರೆ ವ್ಯಾಸಾಹಿತ್ಯ ಓದಲೇಬೇಕು ಅಂತ ಆಯ್ತಾಗ. ಯಾತಕ್ಕೆ? ಸರಿಯಾಗಿ ತಿಳ್ಕೋಬೇಕಾದ್ರೆ ಅದು ಓದಿರ್ಬೇಕು ಅಷ್ಟೇ. ಆ ಅರ್ಥದಲ್ಲಿ ಸಮಸ್ಯೆನೇ ಬರೋದಿಲ್ಲ. ಇದು ವಿಶೇಷ. ಸರಿಯಾಗಿ ಒಂದು ಸರಿಯಾಗಿ ತಿಳ್ಕೋಬೇಕಾದ್ರೆ ಸಂಬಂಧಪಟ್ಟ ಅನೇಕ ವಿಚಾರ ತಿಳ್ಕೋಬೇಕು ನಾವು. ಅದು ಒಂದೇ ಸರಿಯಾಗಿ ತಿಳ್ಕೊಳಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಈಗ ಒಂದು ಸರಿಯಾಗಿ ತಿಳ್ಕೋಬೇಕು ಅಂತ ಎಲ್ಲ ತಿಳ್ಕೊಂಡಿರ್ಬೇಕು. ಯಾವ್ದು ಅಸಂಬಂಧಪಟ್ಟಿದ್ದು ತಗೊಂಡು ಎಲ್ಲ ತಿಳ್ಕೊಂಡ್ರೆ ಮಾತ್ರ ಸರಿಯಾಗುತ್ತೆ, ಇಲ್ಲದ ಸರಿಯಲ್ಲ. ಉದಾಹರಣೆಗೆ ನಿಮ್ಮ ಟ್ಯಾಕ್ಸ್ ಇದು ಮಾಡಬೇಕಾಗಿದೆ. ನಿಮ್ಮ ಟ್ಯಾಕ್ಸ್ ಬೇಕು ತಿಳ್ಕೊಂಡ್ರೆ ಸಾಲದು. ಆಲ್ರೆಡಿ ಎಲ್ಲ ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಹೇಳಕ್ ಸಾಧ್ಯ. ಗೊತ್ತಾಯ್ತಾ? ಅದು ಒಂದೇ ತಿಳ್ಕೊಂಡಿದ್ರೆ ಆಗೋದಿಲ್ಲ. ನಮ್ಮನ್ನ ಯಾರೇ ಕೇಳಕ್ ಬರ್ತಾರೆ, ನಮಗೆ ಗೊತ್ತಿಲ್ಲ ನಾವು ಕಟ್ಟೆ ಆಯ್ತೀನಿ ಏನಾದ್ರು ಮಾಡ್ಕೊಡಿ ಅಂತ ಹೇಳಿದ್ದೆ. ಅವ್ರು ಗೈಡ್ ಮಾಡಕ್ ಬರೋದಿಲ್ಲ. ಯಾತಕ್ಕೆ? ನಮಗೆಲ್ಲ ಗೊತ್ತಿಲ್ಲ, ನಮ್ಮ ವಿಷಯ ಅಷ್ಟೇ ಗೊತ್ತು, ಉಳಿದ ವಿಷಯ ನಮಗೆ ಗೊತ್ತಿಲ್ಲ. ಇನ್ನೊಬ್ಬರಿಗೆ ಗಟ್ಟಿ ಹೇಳಬೇಕಾದ್ರೆ ಎಲ್ಲ ವಿಷಯ ತಿಳಿದಿರಬೇಕು. ಅದಕ್ಕೆ ತತ್ವಾದಾನ ಅರ್ಥ ಯಾತಕ್ಕೆ ಮಾಡ್ತೀರಿ ಅಂದರೆ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋವಂ ಏವಂ ಯೋ ವೇತ್ತಿ ತತ್ವತಃ ನ ಪದ ಹಾಕಿದ್ದಾನೆ. ತತ್ವತಃ ಅಂತ ಹೇಳಿದರೆ ನೂರಕ್ಕೆ ನೂರಷ್ಟು ಕ್ಲಿಯರ್ ಆಗಿ ತಿಳ್ಕೋಬೇಕು ಅಂತಿದ್ರೆ ಅದೆಲ್ಲ ಗೊತ್ತಿರಬೇಕು. ಅದೆಲ್ಲರಿಗೂ ಸ್ವಲ್ಪ ಔಷಧಿ ಗೊತ್ತಿದೆಯಾ ಇಲ್ಲ? ಏನಾದ್ರು ಸ್ವಲ್ಪ ಇದ್ರೆ ಸಾಮಾನ್ಯ ಔಷಧಿ ಗೊತ್ತಿರ್ತದೆ. ಡಾಕ್ಟರ್ ಅಂತ ಕರೀತಾರೆ ಅವ್ರನ್ನ? ಕರೆಯೋದಿಲ್ಲ. ಯಾವಾಗ ಕರೀತಾರೆ? ಸೌಂದ್ ಎಲ್ಲ ತಿಳ್ಕೊಂಡಾಗ ಮಾತ್ರ ಸಾಧ್ಯ. ಏನ ಸಮಗ್ರ ಅದೇ ಅರ್ಥ. ಎಲ್ಲ ಅಂದ್ರೆ ಸಮಗ್ರ ಅಂತಾನೆ ಅರ್ಥ. ಸಮಗ್ರ ಜ್ಞಾನಕ್ಕೆ ಅದು ಬೇಕೇ ಬೇಕು. ಇವತ್ತು ಐ ಸ್ಪೆಷಲಿಸ್ಟ್ ಏನಾಗ್ತಾ ಇರ್ಬೇಕು ಬಂದು ಎಂ ಬಿ ಬಿ ಎಸ್ ಓದಿರ್ಬೇಕು. ಅವನು ಯಾವುದೇ ವಿಷಯ ಸ್ಪೆಷಲೈಸ್ ಆಗ್ಬೇಕಾದ್ರೆ ಏನಾಗಿರ್ಬೇಕು ಅವನು? ಜನರಲ್ ಓದಿದ್ರೆ ಮಾತ್ರ ಸ್ಪೆಷಲಿಸ್ಟ್ ಆಗೋದಾದ್ರಿಂದ ಎಲ್ಲ ವಿಷಯ ವಿಶೇಷ ತಿಳ್ಕೊಂಡು ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತ ಅರ್ಥ. ಅದಕ್ಕೊಂದು ಕಾರಣ ಕೊಡ್ತಾರೆ. ಯತ್ರೈವಂ ಭವತಿ ತತ್ರ ತತ್ವತಃ ವಿಶೇಷಣೇನ ವಿರೋಧ. ಬರೀ ಅರ್ಥ ಮಾಡಿಕೊಂಡ್ರೆ ತತ್ವತಃ ಅಂತ ವಿಶೇಷ ಹಾಕಿರ್ತಾರಲ್ಲ ಅದಕ್ಕೆ ವಿರೋಧ ಬರುತ್ತೆ. ಉಕ್ತಂಚ ಒಂದು ವಾಕ್ಯ ಇದೆ. ಏಕಂಚ ತತ್ವತೋ ಜ್ಞಾತು ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೆ ತಿತಿ ಸ್ಕಾಂದೇ. ಸ್ಕಂದ ಪುರಾಣದ ವಾಕ್ಯ ಸ್ಪಷ್ಟ ಹೇಳ್ತಾ ಇದೆ. ಏಕಂಚ ತತ್ವತೋ ಜ್ಞಾತು ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರ ಅಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೆ ತಿತಿ ಸ್ಕಾಂದೆ. ಏಕಂಚ ತತ್ವತೋ ಜ್ಞಾತು ಏಕಂ ಒಂದನ್ನ ತತ್ವತಃ ಜ್ಞಾತು ತತ್ವತಃ ತಿಳಿಬೇಕು ಅಂತಿದ್ರೆ ವಿನಾ ಸರ್ವಜ್ಞತಾಂ ನರಹ ಎಲ್ಲವನ್ನೂ ತಿಳಿದೆ ಹೋದ್ರೆ ತಿಳ್ಕೊಳಕ್ಕಾಗೋದಿಲ್ಲ. ಒಂದನ್ನು ಸರಿಯಾಗಿ ತಿಳ್ಕೊಬೇಕಾದ್ರೆ ಎಲ್ಲ ತಿಳ್ಕೊಂಡಿದ್ರೆ ಮಾತ್ರ ಸರಿ. ನ ಸಮರ್ಥೋ ಮಹೇಂದ್ರೋಪಿ ನಾವು ಭಾರಿ ಬುದ್ಧಿವಂತರು ಆಗುತ್ತೆ ಅಂತ ಕೇಳಿದರೆ ಮಹೇಂದ್ರೋಪಿ ನ ಸಮರ್ಥ. ಇಂದ್ರಾದಿ ದೇವತೆಗಳಿಗೂ ಕೂಡ ಎಲ್ಲ ವಿಷಯ ತಿಳ್ಕೊಬೇಕು ಅಂತಿದ್ರೆ ಒಂದು ವಿಷಯ ಸರಿಯಾಗಿ ತಿಳ್ಕೊಬೇಕು ಅಂತಿದ್ರೆ ಬೇರೆ ಎಲ್ಲ ವಿಷಯ ತಿಳ್ಕೊಂಡಿರ್ಬೇಕು ಅಂತಿರೋದ್ರಿಂದ ನಾವೇನ್ ಮಾಡ್ಬೇಕಾಗ ಎಲ್ಲ ಏನೇನು ಜ್ಞಾನಕ್ಕೆ ಅವಕಾಶ ಇಲ್ಲ ತಿಳ್ಕೊಬೇಕು. ಒಳ್ಳೇದು ಕೆಟ್ಟದ್ದು ಕೂಡ ಕೆಟ್ಟದ್ರೆ ಯಾಕೆ ತಿಳ್ಕೊಬೇಕು? ಒಳ್ಳೇದ್ರ ಮಾತು ಅರ್ಥ ಆಗ್ಲಿಕ್ಕೆ. ಇವತ್ತು ಸುಖ ನಮಗೆ ಅರ್ಥ ಯಾತಕ್ಕಾಗತ್ತೆ? ದುಃಖ ಗೊತ್ತಾಗಿದೆ, ದುಃಖ ಗೊತ್ತಾದ ಸುಖ ಹೇಗೆ ಅರ್ಥ ಆಗುತ್ತೋ ಅದೇ ರೀತಿಯೇ ಕೆಟ್ಟ ಶಾಸ್ತ್ರನು ಕೂಡ ಕೆಟ್ಟದೊಂದು ತಿಳ್ಕೊಳ್ಳೋಕೆ ಓದ್ಬೇಕು, ಒಳ್ಳೇದೊಂದು ತಿಳ್ಕೊಳಕ್ ಓದಬಾರದು, ಕೆಟ್ಟದೊಂದು ತಿಳ್ಕೊಳಕ್ ಓದ್ಬೇಕು. ಅದನ್ನ ನ ಸಮರ್ಥೋ ಏನು ಹೇಳಿದ ಡಸ್ಟ್ಬಿನ್ ಹಾಕೋದಕ್ಕಿಂತ ಮುಂಚೆ ಅದು ಒಳ್ಳೇದೇ ಕೆಟ್ಟ ದೊಡ್ಡಿರ್ತಾನೆ ಹಾಕ್ಲಿಕ್ಕೆ ಬರೋದು, ಸುಮ್ಮನೆ ಹಾಕೋದಾದ್ರೆ ಅರ್ಥನೇ ಇಲ್ಲ. ಅದು ವೇಸ್ಟ್ ಡಸ್ಟ್ಬಿನ್ಗೆ ಯಾವಾಗ ಹಾಕ್ತೀನಿ ನಾವು ಅದನ್ನ? ಯೂಸ್ಲೆಸ್ ಅದು ಗೊತ್ತಾದ್ಮೇಲೆ, ಯೂಸ್ಲೆಸ್ ಗೊತ್ತಾಗಬೇಕು ಅವಾಗ ನೋಡಿದ ಮೇಲೆ. ಎಲ್ಲರೂ ಯಾರಿಗೂ ಗೊತ್ತಾಗೋದಿಲ್ಲ, ಆದ್ರಿಂದ ಯಾವುದೇ ವಿಷಯ ಗೊತ್ತಿರಲಿ ಅದು ನೋಡ್ಕೊಬಿಟ್ಟು ಅದನ್ನ ಯೂಸ್ಫುಲ್ ಆರ್ ನಾಟ್ ಅಂತ ತೀರ್ಮಾನ ಮಾಡಿ ಹಾಕ್ಬೇಕೆ ಹೊರತು ಸುಮ್ಮನೆ ಇದು ಮಾಡಬಾರ್ದು. ಇರಲೇಬೇಕು. ಅದೇ ಅದಕ್ಕೆ ಹೇಳಿದ್ದು ದುಃಖ ಸುಖ ಸಖ್ಯ ಕತ್ತಲೆ ಸಗೋದು ಅದೆಲ್ಲ ಸ್ವತಂತ್ರ ಅಸ್ವತಂತ್ರ ಇವೆಲ್ಲ ಅನುಭವಪರ ವಿಚಾರಗಳು. ಅಸ್ವತಂತ್ರ ಗೊತ್ತಾಗಿರೋದ್ರೆ ಸ್ವತಂತ್ರ ಯಾರು ಅಂತ ಅರ್ಥ ಆಗುತ್ತೆ, ಇದರ ಅರ್ಥ ಆಗ್ತಿರ್ಲಿಲ್ಲ. ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ. ಆದ್ರಿಂದ ಎಲ್ಲಾ ವಿಷಯನೂ ತಿಳ್ಕೊಳಕ್ ಇಷ್ಟವಾಗಿ ಜಿಜ್ಞಾಸೆ ಐತಂದ್ರೆ ಏನೋ ವಿಚಾರ ಐತೆ, ಎಲ್ಲ ವಿಚಾರ ತಿಳ್ಕೊಳಕ್ ಪಡ್ಬೇಕು. ನಾವು ಅದನ್ನೇ ಏನ್ ಮಾಡ್ತೀವಿ ಗೊತ್ತಾರೆ, ನಿಮ್ಗೆ ಸಾಕು ಎಲ್ಲದರಲ್ಲೂ ಸಾಕು ಸಾಕು ಅಂದ್ರೆ ಅಭ್ಯಾಸ ಆಗಿರಬಾರ್ದು. ಏನ್ ಮಾಡ್ಬೇಕಾಗ, ನಮ್ಗೆ ಗೊತ್ತಿಲ್ಲ ಹೋದಲ್ಲೋ ಆ ತಿಳ್ಕೊಂಬರ್ತೀನಿ ಅಂತ ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಆ ದೊಡ್ಡ ಉತ್ತರ ಅಲ್ಲ ಅದು, ಇನ್ಮೇನು ಕರಿತೇನೆ. ಆ ಭಾವನೆ ಬಂದ್ರೆ ಮಾತ್ರ ಇಬ್ಬರು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ನಿನ್ನ ಓದ್ಬೇಕಾಗಿಲ್ಲ ಅನಿಸ್ತಾನೆ ಅವನು, ಏನಾಗೋದಿಲ್ಲ ಅವನು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಕಡಿಮೆ ಯಾವಾಗಲೂ ಕೂಡ ತಿಳ್ಕೊಳ್ಬೇಕು. ಧರ್ಮರಾಜ ಬದಲಾದವರಲ್ಲಿ ಎಲ್ಲ ಸ್ಥಿತಿ, ಎಷ್ಟು ವಯಸ್ಸು ಧರ್ಮ 72 ವರ್ಷ, ಆಗ ಏನ್ ಕೇಳ್ತಾನೆ ಅಂತ ಭೀಷ್ಮರು ಉಪದೇಶ ಕೇಳ್ತಾರೆ ಕುತ್ಕೊಂಡು. ಈ ವಯಸ್ಸಲ್ಲಿ ಯಾರು ಕೇಳ್ತಾರೆ ಅಂತ ಬಿಟ್ಟಿದ್ರೆ ಮುಂದೆ ಹೋಗ್ತಿತ್ತು. ಎಷ್ಟು ಕೇಳ್ತಾರೆ, ಬೇಕಾದ ಸಮಸ್ಯೆ ಒಂದೇ ಇದ್ದಿದ್ದ ಆತನ. ಏನ್ ಸಮಸ್ಯೆ ಇತ್ತು? ಈ ಬಂಧುಗಳನ್ನು ಕೊಂದಿದ್ ತಪ್ಪು ಅನ್ನೋ ಭಾವನೆ ಇತ್ತು ಅಷ್ಟೇ, ಅದು ಸರಿ ಅಂತ ಹೇಳಿದ್ರೆ ಮುಂದೆ ಹೋಗ್ತಿತ್ತು ಅಷ್ಟೇ. ಅಷ್ಟು 20,000 ಶ್ಲೋಕ ಯಾಕೆ ಹೇಳ್ಬೇಕು ಅದಕ್ಕೆ? ಅದೊಂದು ಗಟ್ಟಿ ಆಗ್ಲಿಕ್ಕೆ ಏನು ಬೇಕಾಗಿತ್ತು? ಅಷ್ಟು ವಿಷಯ ತಿಳ್ಕೊಬೇಕಾಗಿ, ಅದೊಂದು ಗಟ್ಟಿ ಆಗ್ಬೇಕಾದ್ರೆ ಎಲ್ಲ ತಿಳ್ಕೊಬೇಕಾಗಿತ್ತು. ಇವತ್ತೊಂದು ಆಪರೇಷನ್ ಮಾಡೋಕ್ಕೆ ಬಿ ಪಿ ಶುಗರು ಎಲ್ಲ ಟೆಸ್ಟ್ ಯಾಕೆ ಮಾಡ್ತಾರೆ? ಒಂದು ನೋಡಿದ್ರೆ ಸಾಕಲ್ಲ ಸರ್, ಎಲ್ಲ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಎಲ್ಲ ನಾರ್ಮಲ್ ಇದ್ರೆ ಮಾತ್ರ ಸಾಧ್ಯನೇ ಹೊರತು, ಯಾವುದೇ ಅಪ್ಸೆಟ್ ಆದರೂ ಕೂಡ ಇವ್ರು ಆಪರೇಷನ್ ಮಾಡ್ಲಿಕ್ಕೆ ಬಂದರೆ ಸಾಲದು. ಅದು ವಿಷಯ ತಿಳ್ಕೊಳ್ಳೋಕ್ಕೂ ಗೊತ್ತಿರಬೇಕು ಅವ್ರಿಗೆ, ಇಲ್ಲ ಹೋದ್ರೆ ಭಾರಿ ಅಪಾಯಕ್ಕೆ ಕಾರಣ ಆಗತ್ತೆ. ವಿಚಾರಿಸಿದ್ರೆ ತಿಳು ಕೇಳಿ ಕೇಳಿ ಕೇಳಬೇಕು, ಮನಸ್ಸಿಗೆ ಗಟ್ಟಿ ಮಾಡ್ಕೋಬೇಕು. ಸಮಸ್ಯೆ ಬಂದರೆ ಮತ್ತೆ ಕೇಳಬೇಕು, ಅದು ಫರ್ಮ್ ಮಾಡಬೇಕು. ಯಾವುದೇ ವಿಷಯದ ಬಗ್ಗೆ ನಾವು ಏನು ಮಾಡ್ತೇವೆ, ಎಲ್ಲದೂ ವೇಗ ನಾಲೆಡ್ಜ್, ಬಸ್ ಎಷ್ಟು ಎತ್ತಿ ಹೋಗುತ್ತೆ ಅಂತ ಹೇಳಿ ಎಲ್ಲದೂ ವೇಗ ಆಗ ಆ ಟೈಮಿಗೆ ಭಾರಿ ಟೆನ್ಷನ್ ತಪ್ಪದು. ಯಾವ್ದು ತಿಳ್ಕೊಂಡು ಸರಿ ತಿಳ್ಕೊಬೇಕು, ಅದು ಆ ಭಾವನೆ ಆ್ಯಟಿಟ್ಯೂಡ್ ಬೆಳೆಸ್ಕೋಬೇಕು. ಆ್ಯಟಿಟ್ಯೂಡ್ ಇತ್ತು ಅಂದರೆ ಮನುಷ್ಯನಿಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯ. ನಮ್ಗೆ ಅದೇ ಇಲ್ಲ ಅಂದರೆ ಏನೋ ಹೇಳ್ತಾರೆ, ನಾವು ಕೇಳ್ಕೊಂಡು ಹೋಗ್ರೆ ಏನು ದೊಡ್ಡ ವಿಚಾರ ಅಂತ ತಿಳ್ಕೊಂಡ್ರೆ ತಪ್ಪದು. ಸರಿ ಇರಲೇಬೇಕು, ತಿಳ್ಕೊಳ್ಳೇಬೇಕು. ಆ ಒಂದು ಸತ್ಯವನ್ನು ಬರೀ ಸತ್ಯ ಸತ್ಯ ಅಂತ ಕರೆಯೋದಿಲ್ಲ, ಸತ್ಯವನ್ನೇ ಹೇಳಬೇಕು ಅಂತಿದ್ರೆ ಮಾತ್ರ ಸತ್ಯಸಂಧ ಅಂತ ಕರೆಯೋದು. ಸತ್ಯನಾಯಿತು ಸುಳ್ಳಾಯಿತು ಅಂತ ಹೇಳಲಿಲ್ಲ. ವ್ರತನೇ ಮಾಡ್ತೇನೆ ವ್ರತನೇ ಹೊರತು, ಒಂದು ತಿಂಗಳೂ ವ್ರತನಿಗೆ ಊಟ ಮಾಡ್ದ ಇಲ್ಲಿ ಎಲ್ಲ ಬರೀ ಮಾಡಿ ಎಲ್ಲ ವ್ರತನೇ ಮಾಡಿಬಿಟ್ಟಿದ್ರು ಪಾಪ. ಇಷ್ಟಾದ್ರೂ ಅವನು ಏನಂತಾನೆ, ವ್ರತ ಮಾಡಿದೆ ಅಂತ ಹೇಳಿದ್ರು, ಅವನೇ ಹೇಳಿದ್ರು ವ್ರತ ಮಾಡಿದೆ ಅಂತ, ನಿರ್ವಾಹ ಇಲ್ಲ ಊಟ ಮಾಡಬೇಕು ಅಂತ ಹೇಳಿದ್ದಾನೆ. ಯಾಕಂದ್ರೆ ಅವನಿಗೆ ವ್ರತ ಮಾಡಿದ್ರು ಕೂಡ ಆ ದೀಕ್ಷೆ ಇಲ್ಲ ಅದ್ರ ಬಗ್ಗೆ. ಅಕಸ್ಮಾತ್ ವ್ರತ ತಪ್ಪಿತ್ತು, ವ್ರತ ಮಾಡಲೇಬೇಕು ಅಂತಿದ್ದ, ಅದು ಪ್ರಾಯಶ್ಚಿತ್ತ ಇದೆ. ಮತ್ತೆ ತಪ್ಪಿದ್ರು ಅವನಿಗೆ ಏನು ಬಂತೀಗ, ವ್ರತ ಮಾಡ್ದ ಅಂತ. ಅಂದ್ರೆ ಆ ಮೆಂಟಾಲಿಟಿ ಇಲ್ಲದ ಹೋದ್ರೆ ಏನು ಮಾಡಕ್ ಬರೋದಿಲ್ಲ. ನಾವು ಆಟಿಟ್ಯೂಡೇ ಸರಿ ಇಲ್ಲ. ಇವತ್ತು ನಮ್ಗೆ ಏನಾಗಿದೆ ಅಂದ್ರೆ ಯಾಕಾರ ಹೇಳ್ಕೊ ಯಾಕಾರ ಕೇಳ್ಕೊಂಡು ಹೋಗೋಣ, ಈ ತರ ಭಾವನೆ ಬಂದ್ರೆ ಯಾವುದಕ್ಕೂ ಮುಂದೆ ಮನುಷ್ಯ ಉದ್ಧಾರ ಆಗ್ಲಿ ಸಾಧ್ಯ ಇಲ್ಲ. ಅದನ್ನ ಹೇಳೋದಕ್ಕೇನೆ ಏಕಂಚ ತತ್ವತೋ ಜ್ಞಾತು ವಿನಾ ಸರ್ವಜ್ಞತಾಂ ನರಹ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ ತೀಸ್ಕಾರ. ಯಾರೋ ಒಂದು ಏನಾಗಿತ್ತು ಔಷಧಿ ಕೊಟ್ಟರು, ಒಂದು ಕ್ಯೂರಿಯಾಸಿಟಿ ಏನು ಕೊಟ್ಟರು ಯೋಚನೆ ಮಾಡ್ಬೇಕಂತ. ಯಾವುದೋ ಸಮಯಕ್ಕೆ ಉಪಯೋಗ ಬಂದ್ಬಿಡುತ್ತೆ, ಯಾವುದೋ ಸಮಯಕ್ಕೆ ಯಾವುದೋ ಇದು ಒಳ್ಳೆ ಉಪಯೋಗ ಹೇಳ್ತಾಗ ಅದು ಸುಮ್ಮನೆ ಇದ್ಬಿಟ್ರೆ ಏನಾಗುತ್ತಾಗ, ಏನೋ ಕೊಟ್ಟಿದ್ರೆ ಅವತ್ತು ಇವತ್ತು ನೆನಪಿಲ್ಲ, ಅವತ್ತು ಕೇಳಬೇಕಾಗಿತ್ತು, ಏನು ಉಪಯೋಗಿಲ್ಲ. ಈಗ ಎಂದೋ ಕತೆ ಮುಗಿದೋಯ್ತು. ಎಷ್ಟೋ ವಿಷಯಗಳು ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಯಾವುದೋ ಇದಕ್ಕೆ ಹೋದಾಗ ಮೊನ್ನೆ ಪ್ರಯೋಗಕ್ಕೆ ಹೋದಾಗ ಹೇಳಿದ್ರು ಪಾಪ, ಅದು ಆ ದೊಡ್ಡ ಪುರೋಹಿತರವರು ಪಾಪ ಹೇಳಿದರು, ನನಗೆ ವಯಸ್ಸಾಯಿತು, ಎಷ್ಟು ವಿಷಯ ಗೊತ್ತಿದೆ ಈ ಕ್ಷೇತ್ರದ ಬಗ್ಗೆ, ಯಾರು ಕೇಳೋರೇ ಇಲ್ಲ, ನನ್ನ ಮಕ್ಕಳೇ ಕೇಳ್ತಾ ಇಲ್ಲ. ಅರ್ಥ ಆಯ್ತು ಸರ್ ಇವ್ರಿಗೆ, ಮಕ್ಕಳೇ ಕೇಳಿಸ್ತಿದ್ದೆ, ನನ್ನ ಜೊತೆಗೆ ಎಲ್ಲ ಹೋಗ್ಬಿಡುತ್ತೆ, ನನ್ನ ಜೊತೆ ಎಲ್ಲ ಹೋಗ್ಬಿಡುತ್ತೆ. ಅದು ಇರೋ ಉಪಯೋಗ ಮಾಡ್ಕೊಳ್ಳೋಕ್ಕೂ ಬರ್ತಾ ಇಲ್ಲ. ಅರ್ಥ ಆಯ್ತು, ತುಂಬ ಇದರ ಸಮಸ್ಯೆ ಅದೇನೆ. ಇವತ್ತು ಇಲ್ಲ ಅಂಬೋದು ಒಂದು, ಇದ್ದಾಗ ಉಪಯೋಗ ಎಷ್ಟು ಮಾಡ್ಕೊಂಡ್ರಪ್ಪ ಅದಕ್ಕೆ ಉತ್ತರ ಇಲ್ಲ. ನೀರು ಒಂದು ನಿಂತ ಮೇಲೆ ಹೋಗಿ ಯೋಳಾಗ ಓಡಾಡ್ತಿರೋದು, ಇದ್ದಾಗ ಉಪಯೋಗ ಮಾಡ್ಕೊಂಡ್ಬಿಟ್ರೆ. ಅದು ಹೇಳಿದ್ರೆ ಯಾರಿಗೂ ಬೇಕೇ ಇಲ್ಲ ಈಗ ಆ ಸ್ಥಿತಿಯಲ್ಲಿದ್ದಾರೆ. ಅದಾದರೆ ಜನಕ್ಕೆ ಆಸಕ್ತಿರೇ ಇಲ್ಲ ಅಂತ ತಿಳ್ಕೊಂಡ್ರೆ ಇನ್ನು ಮುಂದೆ ಬರೋದೇ, ಆ ಬೇಸಿಕ್ ರಿಕ್ವೈರ್ಮೆಂಟೇ ಇಲ್ಲ ಹೋದರೆ ಓದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆ್ಯಟಿಟ್ಯೂಡ್ ಬಗ್ಗೆ ಅರ್ಥ ಹೇಳೋ ಮಾತಿದೆ. ಏಕಂಚ ತತ್ವತೋ ಜ್ಞಾತಂ ವಿನಾ ಸರ್ವಜ್ಞ ರಾಜಕೀಯ ಇರಲಿ ಏನೇ ಇರಲಿ ಏನು ಮಾಡಬೇಕು ಅದನ್ನ ತಿಳ್ಕೊಬೇಕಾದ್ರೆ, ತಿಳ್ಕೊಬಿಟ್ಟು ಅದನ್ನು ಯೂಸ್ಲೆಸ್ ಅಂತ ಬಿಟ್ಬಿಟ್ರೆ ಸಾಕಷ್ಟೇ, ಯೂಸ್ಫುಲ್ ಆಗಿದ್ದು ಮಾತ್ರ ತಗೋಬೇಕಾದ್ರು. ಆ ಅರ್ಥದಲ್ಲಿ ಎಲ್ಲ ಉಪಯೋಗ, ಎವ್ರಿ ಮೊಮೆಂಟ್ ಮನುಷ್ಯ ಏನಾಗಿರ್ತಾನಾಗ ಆಕ್ಟಿವ್ ಆಗ್ತಾನೆ, ಬುದ್ಧಿ ಅಪ್ಲೈ ಮಾಡ್ತಾನೆ ಇರಬೇಕು ಪ್ರತಿ ಕ್ಷಣದಲ್ಲೂ ಕೂಡ. ಬುದ್ಧಿ ಅಪ್ಲೈ ಮಾಡ್ತಿದ್ರೆ ಆಗ ಅವ್ರು ಒಳ್ಳೆ ಸಾಧನೆ ಮಾಡಕ್ ಬರ. ಪ್ಯಾಸಿವ್ ಅಪ್ರೋಚ್ ಎಂದು ಉದ್ಧಾರ ಯಾವುದರಲ್ಲೂ ಉದ್ಧಾರ ಆಗೋದಿಲ್ಲ ಅವನು. ಶಾಸ್ತ್ರದಲ್ಲಂತೂ ಭಾರಿ ಹಿಂದೆ ಹೋಗ್ಬಿಡ್ತಾನೆ. ಅಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ ಇತಿ ಸ್ಕಾಂತೆ. ಅದಕ್ಕೆ ಸರ್ವತ್ರ ಆಚಾರ ಮಾತು ಆಗಿದೆ ನೋಡಿ, ಸರ್ವತ್ರ ಜಿಜ್ಞಾಸೆ ಎಲ್ಲ ವಿಚಾರನೂ ಸರಿಯಾಗಿ ತಿಳ್ಕೊಳ್ಳಿ. ಇತಿ ಸ್ಕಾಂತೆ ಜನ್ಮ ಕರ್ಮ ಚ ಇತಿ ಭಗವತ್ ಜನ್ಮಾದಿ ಜ್ಞಾನ ಮಾತ್ರೇಣ ಮುಕ್ತಿರುಚ್ಯತೆ ಇತಿ ಪ್ರತೀತಿ ನಿರಾಸಾಯ ಆಹ ಪೃಥಗ್ ಇತಿ. ಜನ್ಮಕರ್ಮಚ ಶ್ಲೋಕ ನೋಡಿದಾಗ ಪರಮಾತ್ಮನ ಭಗವದ್ ಜನ್ಮಾದಿ ಜ್ಞಾನ ಮಾತ್ರೇಣ ಆದಿಶಬ್ದದಿಂದ ಯಾವ್ದು ತಗೋಬೇಕು? ಕರ್ಮ, ಜನ್ಮ ಕರ್ಮ. ಜನ್ಮ ಕರ್ಮಗಳನ್ನು ದಿವ್ಯ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು ಮುಕ್ತಿ ಆಗುತ್ತೆ ಅಂತ ಅನಿಸುತ್ತೆ, ಹಾಗಲ್ಲ. ಏಕದೇಶ ಜ್ಞಾನೇನ ಇತ್ಯರ್ಥ ಅದು ಪಾರ್ಟ್ಲೈ ತಿಳ್ಕೊಂಡ್ರೆ ತಿಳ್ಕೊಂಡಾಗಲ್ಲ. ದರ್ಶನಾರ್ಥಂ ಉಪಲಕ್ಷಣಾರ್ಥಂ, ದರ್ಶನಾರ್ಥಂ ಉಪಲಕ್ಷಣಾರ್ಥಂ ಅಂದ್ರೆ ಮುಂದೆ ಹೇಳೋದಕ್ಕೆ ಉಪಲಕ್ಷಣ ಅಂತ ತಿಳ್ಕೊಬೇಕ ಹೊರತು ಬೇರೆ ಅಲ್ಲ. ಬೇಗ ಅನ್ನ ಹಾಕಿ ಅನ್ನ ಹಾಕಿ ಅಂತಾರೆ. ಅನ್ನ ಹಾಕಿ ಅಂದ್ರೆ ಏನರ್ಥ? ಎಲ್ಲ ಬಡಿಸಿ ಎಂಬುದಕ್ಕೆ ಅನ್ನ ಹಾಕಿ ಅಂತ ಹೇಳ್ತಾರೆ. ಯಾರೋ ಮಾತಾಡ್ತಿರ್ತಾರೆ, ಕೆಲಸ ಬಿಟ್ಬಿಡು ಅಂತಾರೆ. ಅನ್ನಕ್ಕೆ ಏನು ಗತಿ ಅಂದ್ರೆ ಹಿಟ್ಟು ತಿನ್ನು ಅಂತ ಹೇಳ್ಬಿಡೋದು. ಅದಕ್ಕೆ ಬೆಡ್ ತಿನ್ನು, ಅನ್ನಕ್ಕೆ ಏನು ಗತಿ ಅಂದ್ರೆ ಅನ್ನ ಅಂದ್ರೆ ಏನರ್ಥ? ಅದಕ್ಕೀಗ ಸಂಬಂಧಪಟ್ಟ ಎಲ್ಲ ವಿಚಾರ ಸೇರುತ್ತೆ, ಸಂಸಾರ ಸಮೇತ ಅದೆಲ್ಲ ಸೇರ್ಕೊಂಡೋಯ್ತು. ಅನ್ನ ಅಂದ್ರೆ ಜಾಗ ಬೇಕು, ಮಾಡ್ಲಿಕ್ಕೆ ಮಾಡೋರು ಬೇಕು. ಎಷ್ಟು ಲಿಂಕ್ ಅನ್ನ ಒಂದು ಒಂದೇ ಪದದೊಳಗೆ ಎಷ್ಟು ವಿಷಯ ಸೇರುತ್ತೆ. ಜ್ಞಾನದಲ್ಲೂ ಹಾಗೆ, ಇದು ಅನ್ನ ಒಂದು ಸಾಕು ಅಂತ ಬರ್ತಕ್ಕ ಅನ್ನ ಒಂದು ಸಾಕು ಅಂದ್ರೆ ಸರ್ಕಾರಗಳು ಹೇಗ್ಬೇಕು ಇದು ಒಂದು ತಿಳ್ಕೊಳಕ್ ಅಷ್ಟೆಲ್ಲ ಗೊತ್ತಿರಬೇಕು ಅಂತ ಅರ್ಥ. ಇತಿ ಸ್ಕಾಂದೇ ಇದು ಉಪಲಕ್ಷಣ ಅಂತ ಹೆಸರು. ಯಥಾ ಪ್ರತೀತ ಏ ವಾರ್ಥ ಕಿಂ ನ ಸ್ಯಾತ್ ಅಲ್ರಿ, ಹೇಗೆ ಯಾಕೆ ಅರ್ಥ ಮಾಡ್ತೀರಿ? ಇರೋ ಅರ್ಥನೇ ಯಾಕೆ ಇಟ್ಕೋಬಾರ್ದು? ಸಿಂಪಲ್ ಅಲ್ಲ. ಜನ್ಮ ಕರ್ಮ, ಜನ್ಮ ಜಯಂತಿ ಆಚರಣೆ ಮಾಡ್ದ, ಕರ್ಮ ಎನ್ನೋ ಒಂದು ನಾವು ಸೇವೆ ಕೊಟ್ಟು ಮುಗಿಸ್ಬಿಟ್ಟ ನಡೆಯಂತೆ, ಯಾಕಾಗಬಾರ್ದು? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ಯತಃ ನತು ಇತಿ ಉಕ್ತಂ ತೃತೀಯೇ ಪ್ರಮಾಣ ಅಂತ ಒಂದು ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಎಲ್ಲಿ ಹೇಳಿದ್ದಾರೆ ನೆನಪಿದೆಯಾ? ಒಂದು ವಿಷಯ ಈಗಾಗಲೇ ಬಂದಿತ್ತು. ಎಲ್ಲಿ ಬಂದಿತ್ತು ಇದು ನೆನಪಿದೆಯೇನು? ಒಂದು ವಿಷಯ ಈಗಾಗಲೇ ಬಂದಿತ್ತು, ಅದನ್ನು ಇನ್ನೊಂದ್ಸರಿ ತಿಳ್ತಿದ್ದಾರೆ ಅಷ್ಟೇ. ಎಲ್ಲಿ ಬಂದಿತ್ತು ಹೇಳಿ? ಮೂರನೇ ಅಧ್ಯಾಯದ ಕೊನೆಗೆ ಏನಂತ ಹೇಳಿದರು? ಇಂದ್ರಿಯಾಣಿ ಪರಾನ್ಯಾಹು ಮನಸ್ಸತ್ತು ಪರಾಬುದ್ಧಿ ಬುದ್ಧಿ ಪರತ್ವ, ನಾಲ್ಕೇ ಹೇಳಿದರು. ಇನ್ನೂ ನಾಲ್ಕು ಸೇರಿಸ್ಕೋಬೇಕು ಅಂತ ಹೇಳಿದರು. ಯಾತಕ್ಕೆ? ಅಪೌರುಷೇಯ ವೇದೇಶು ವಿಷ್ಣು ವೇದೇಶು ಚೈವಹಿ. ಅಪೌರುಷೇಯ ವೇದದಲ್ಲಿ ವಿಷ್ಣು ವೇದಗಳಲ್ಲಿ ಯಾವ್ಯಾವ ದೇವ್ರ ಗುಣ ಹೇಳಿದ್ರೆ ಎಲ್ಲ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇದ್ರದ್ದೆಲ್ಲ ಸೇರಿಸ್ಕೋಬೇಕು ಅಂತ ಇದಕ್ಕೆ ಅರ್ಥ ಆಯ್ತು. ಆ ಹೇಳಿದ್ದನ್ನೇ ಏನು ಮಾಡಿದಾಗಾಯ್ತು? ಈಗ ಕ್ಲಿಯರ್ ಮಾಡಿದಾಗಾಯ್ತು. ಆದ್ದರಿಂದ ಈಗಾಗಲೇ ಪ್ರಸಂಗ ಬಂದಾಯ್ತು ಒಂದು, ಅದು ಹೇಳಿದ್ದೇನೆ ಸ್ಪಷ್ಟ ಮಾಡ್ತಾ ಇದ್ದ ಮುಕ್ತಂ ತೃತೀಯೇ. ಅದನ್ನ ಪ್ರಮಾಣಾಂತರಂಚಾಹ, ಅಲ್ಲಿ ಹೇಳಿದ ಪ್ರಮಾಣದ ಜೊತೆಗೆ ಇನ್ನೊಂದು ಪ್ರಮಾಣನು ಕೊಡ್ತಾರೆ. ವೇದ ವೇದಾದೀತಿ ವಾಕ್ಯತ್ವ ವಿಶೇಷಾತ್ ಏತಸ್ಯ ಗೀತಾ ಬಾಧಕತ್ವ ಕುತಃ ಇತ್ಯತಃ ಸಾವಕಾಶ ದರ್ವಕಾಶತ್ವಾಭ್ಯಾಭಿತ್ಯತಃ ಇತ್ಯಾಹ ಅತ್ರೇತಿ. ಇವತ್ತು ಆತ್ಮನಿರ್ಣಯಕ್ಕೆ ಸುಮಾರು 30 ಮೇಲೆ ಟಿಪ್ಪಣಿಗಳಿವೆ, ಗೊತ್ತಾಯ್ತಾ? ಗೀತಾಕ್ಕೊಂದು 30 ಬೇಕ, ಸುಧಾಕ್ಕೊಂದು 30 ಮೇಲೆ ಟಿಪ್ಪಣಿಗಳಿವೆ. ಆ ಟಿಪ್ಪಣಿ ಓದ್ತಾ ಹೋದ್ರೆ ನಿಮಗೆ ಪ್ರತಿಯೊಂದರಲ್ಲಿ ಏನಾದ್ರು ಒಂದು ಏನಿರುತ್ತೆ, ಅದರಲ್ಲಿ ಏನು ವಿಶೇಷಾಂಶ ಇದ್ದೆ. ಸ್ವೀಟ್ ಹಣ್ಣು, ಎಲ್ಲ ಹಣ್ಣು ಸೀನೆ, ಅದೆಲ್ಲ ಸಿಹಿಯಲ್ಲಿ ಏನಿದೆ? ಒಂದು ವ್ಯತ್ಯಾಸ ಇದೆ, ಅದು ರುಚಿನೇ ಬೇರೆ. ಆ ಸ್ವೀಟ್ನಲ್ಲೇ ಭಾರಿ ವಿಶೇಷ ಇದೆ. ಅಷ್ಟಿದ್ರು ಕೂಡ ಅದು ನಮ್ಗೆ ಅರ್ಥ ಆದ್ರೆ ಏನರ್ಥ? ಅಷ್ಟು ಸ್ವೀಟ್ನಲ್ಲೂ ಕೂಡ ವಿಶೇಷ ಆಗಿರುತ್ತೋ ಅಷ್ಟು ಗ್ರಂಥಗಳಲ್ಲಿ ಏನಿರುತ್ತೆ? ಒಂದು ವಿಶೇಷಾಂಶ ಇದ್ದೇ ಇರುತ್ತೆ. ಅದನ್ನ ಗುರುತಿಸೋ ಕಲಿಬೇಕು. ನಾರಿಗೆ ಇಲ್ದವ್ರಿಗೆ ಸರಿ ಏನು ಗೊತ್ತಾಗಲ್ಲ. ಅವ್ರಿಗೆ ನಾರಿಗೆ ರುಚಿ ಇಲ್ದ ಹೋಗ್ಬಿಟ್ರೆ ಅವ್ನು ಯಾವ ರುಚಿನೂ ಗೊತ್ತಾಗೋದಿಲ್ಲ. ನಾರಿಗೆ ಸರಿ ಇದ್ದವ್ರಿಗೆ ಮಾತ್ರ ವಿವೇಕ ಇದೆ. ಸೊ ಬುದ್ಧಿ ಸರಿ ಇದ್ರೆ ಅದನ್ನ ಅರ್ಥ ಆಗುತ್ತಾ, ಅದರಿಂದ ಯಾವುದನ್ನು ಕಳ್ಕೊಳ್ಳೋದಕ್ಕೆ ಹೋಗಬಾರದು. ವೇದಾದೀತಿ ವಾಕ್ಯತ್ವ ವಿಶೇಷಾದೇತಸ್ಯ ಗೀತಾ ಬಾಧಕತ್ವ ಕುತಃ ಇತ್ಯತಃ ಸಾವಕಾಶತ್ವ ನಿರವಕಾಶತ್ವಾಭ್ಯಾವಿತ್ಯಾಹ ಅತ್ರೇತಿ. ಅದಕ್ಕೆ ಇನ್ನೊಂದು ಕಾರಣ ಕೊಟ್ಟು, ಸಾವಕಾಶ ವಾಕ್ಯಗಳು ಬೇರೆ, ನಿರವಕಾಶ ವಾಕ್ಯಗಳು ಬೇರೆ. ಹಿಂದೆ ಅಂಥದ್ದು ಒಂದು ಬಂದಿತ್ತು, ಏನಂತ ಹೇಳಿದ್ರು? ಬ್ರಹ್ಮಜ್ಞಾನೇನವಾ ಮುಕ್ತಿ ಪ್ರಯಾಗ ಮರಣೇನವಾ ಅಂತ ಅಲ್ಲಿ ಬಂದಿತ್ತು. ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ. ಅಲ್ಲೂ ಕೂಡ ಏನು ವಿಚಾರ ಮಾಡಿದ್ರು? ನೋಡೋದಕ್ಕೆ 3 ಈಕ್ವಲ್ ಕಂಡ ಕಾಣಿಸ್ತದೆ, ಬ್ರಹ್ಮಜ್ಞಾನ, ಆಮೇಲೆ ಪ್ರಯಾಗ ಸ್ನಾನ, ಪ್ರಯಾಗ ಮರಣ ಮತ್ತು ಗೋಮತಿ ಸ್ನಾನ. ಇಲ್ಲಿಂದಲೇ ಸಂಬಂಧ. ಅದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಏನು ಮಾಡಿದ್ರು? ಹಾಗಲ್ಲ, ಅಲ್ಲಿ ಪ್ರಶಂಸೆಗೋಸ್ಕರ ಹೇಳ್ತಾರೆ, ಮತ್ತು ಇದು ಲಿಂಕ್ ಕೊಡುತ್ತೆ ಅಂತ ಹೇಳ್ತಾರೆ ಅಂತ ಅರ್ಥ. ಯಾವುದಕ್ಕೆ ಲಿಂಕ್ ಕೊಡುತ್ತೆ ಅಲ್ಲ? ಬ್ರಹ್ಮಜ್ಞಾನಕ್ಕೆ ಲಿಂಕ್ ಕೊಡೋದ್ರಿಂದ ಅಂತ ಹೇಳಿದ್ದಾರೆ ಅಂತ ಹೇಗೆ ಹೇಳಿದ್ರು? ಇಲ್ಲೂ ಹಾಗೇನೆ. ಸೊ 2 ಕೇಸ್ ಹಿಂದೆ ಬಂದಿತ್ತು, ಅದರ ಸಂಬಂಧ ಇದ್ದ ಹಾಗೆ ಕೇಸ್. ಅದರಿಂದ ಎಲ್ಲರೂ ಕೂಡ ಒಂದು ವಿಶೇಷ ಜ್ಞಾನಕ್ಕೋಸ್ಕರ ನಾವು ಭಾರಿ ಪ್ರಯತ್ನ ಪಡಬೇಕು ಅಂತಲೇ ತಾತ್ಪರ್ಯ. ಇತ್ಯತ ಆಹ ಮಾಹಿತಿ ನಿರವಕ ಹೇಳಿ, ಹಿಂದೆ ತುಂಬ ಸತ್ ಬಂದಿದೆ. ಬೇರೊಂದು ಅರ್ಥಕ್ಕೆ ಅವಕಾಶ ಇಲ್ಲ ಅಂದ್ರೆ ನಿರವಕ ಅನ್ಯಾಂಬಿಗ್ಯೂಸ್ ಅಂತ ಅರ್ಥ, ಗೊತ್ತಾಯ್ತಾ? ಅಸಾವಕಾಶ ಅಂದ್ರೆ ಆಂಬಿಗ್ಯೂಸ್. ಆಂಬಿಗ್ಯೂಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಹೇಗ್ಬೇಕಾದ್ರೆ ಅರ್ಥ ಆಗೋದು. ಅನ್ಯಾಂಬಿಗಸ್ ಅಂದ್ರೆ ಏನರ್ಥ? ಡೆಫಿನೆಟ್. ಅದು ಅನ್ಯಾಂಬಿಗಸ್, ನಿರವಕಾಶ ಅಂದ್ರೆ ಹಾಕಿ, ಬೇರೊಂದು ಅರ್ಥಕ್ಕೆ ಅವಕಾಶನೇ ಇಲ್ಲ, ಅದೇ ಅರ್ಥನೇ ಮಾಡಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಚೆಕ್ಗಳಲ್ಲಿ ಇನ್ ಫಿಗರ್ಸ್ ಇನ್ ವರ್ಡ್ಸ್ ಅಂತ ಬರೀತಾರೆ. ಅದಕ್ಕೆ ಯಾತಕ್ಕೆ ಎಲ್ಲರೂ ಡೌಟೇ ಬರಬಾರ್ದು, ತಿಳಿತಿಲ್ಲ ಬರದಾಗ ಬೋರ್ಲಿ ಅಂತ ಮುಂದೆ ಸೇರಿಸ್ಬಿಟ್ಟು ಏನು ಸೇರಿಸಾಗಿಲ್ಲ. ಮತ್ತೆ ಅದಕ್ಕೆ ಇನ್ನೂ ಚೆಕ್ಕಲ್ಲಿ ಸ್ವಲ್ಪ ಬಿಟ್ಟು ಬರೀತಾರಲ್ಲ, ಅದೇ ಸೇರಿಸ್ಕೊಂಡ್ಬಿಡ್ಬೋದು. 30 rupees ಒಲ್ಲಿ ಅಂತ ಬರೆದಿರ್ತಾರೆ, 1000 rupees ಮಾಡ್ಕೊಂಡ್ಬಿಡ್ಬೋದು ಅವ್ರು. ಅದಕ್ಕೆ ಕ್ಲೋಸ್ ಆಗಿ ಬರೀಬೇಕು, ಎಲ್ಲಿಂದ ರುಪಿ ಅಲ್ಲಿ ಕ್ಲೋಸ್ ಆಗಿ ಬರೋದು. ಇಲ್ಲಿ ಓನ್ಲಿ ಅಂತ ಎಂಡ್ ಮಾಡಿಬಿಟ್ರೆ ಮತ್ತೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಿರವಕಾಶ ಆಯ್ತಾಗ ಸ್ವಲ್ಪ ಜಾಗ ಬಿಟ್ಟು ಬರೆದು ಏನಾಗತ್ತಾಗ, 1 rupee ಅಂತ ಬರ್ಕೊಂಡು ಎಷ್ಟು ಬೇಕಾದ್ರೆ ಬರ್ಬೋದು, ಎಷ್ಟು ಅಕೌಂಟ್ ಖಾಲಿ ಆಗಿರುತ್ತೆ, ಯಾರಿಗೂ ಚೆಕ್ ಕೊಟ್ಟಿರ್ತಾರೆ ಖಾಲಿ ಮಾಡಿಬಿಟ್ಟಿರ್ತಾರೆ, ಅವ್ರು ಬರ್ಕೊಂಡ್ಬಿಟ್ಟಿರ್ತಾರೆ. ಮುಗಿತಲ್ಲಿ ವರ್ಲ್ಡ್ಸ್ನಲ್ಲೇ ಆಗಿದೆ, ಒಂದು ಬಾರ್ ಹೀಗಾಗಿ ಕ್ಲೋಸ್ ಮಾಡದೆ ಹೋಗಿಬಿಟ್ರೆ ಹಿಂದೂ ಮುಂದೆ ಸೇರಿಸ್ಕೋಬಹುದು ಅವರು. 1 rupee ಎಷ್ಟು ಬೇಕಾದ್ರೆ ಇಲ್ಲಿ ಬರೋದ್ಬಿಟ್ರೆ ಎಷ್ಟು ಬೇಕಾದ್ರೆ ಸೇರಿಸ್ಕೋಬಹುದು. ಅದಕ್ಕೆ ಅದು ಮುಂದೆ ಅದು ಇದರ ಡಿಲಿಯಲ್ಲಿ ಚೆಕ್ಕಲ್ಲಿ ಹಾಗೆ ನಿಲ್ವಲ್ಲ, ಅದಕ್ಕೋಸ್ಕರ ಚೆಕ್ ವಿಷಯ ಹೇಳ್ತಿರೋದಾದ್ರಿಂದ ಅದರಲ್ಲಿ ಸ್ವಲ್ಪ ಎಷ್ಟು ಹುಷಾರ ಎಂಬಿಗಿಟಿಗೆ ಅವಕಾಶ ಕೊಡಬಾರ್ದು. ಮೋಸ ಮಾಡೋದು ಏನು ಮಾಡ್ತಾನೆ, ಇಲ್ಲಿ ಸ್ವಲ್ಪ ಜಾಗ ಬಿಟ್ಟರೆ ಎರಡರಲ್ಲೂ ಸೇರಿಸ್ತಾರೆ ಅವನು, ಎಲ್ಲಿ ಬೇಕಾದ್ರೆ ಸೇರಿಸ್ತಾರೆ. ಅವ್ರಿಗೆ ಅವಕಾಶ ಇರಬಾರ್ದು, ಅದಕ್ಕೆ ಅವಕಾಶ. ಯಾವಕಾಶ ಅಲ್ಲಿ? ಸ್ಥಳಾವಕಾಶ. ಸ್ಥಳಾವಕಾಶ ಬಿಟ್ಟರೆ ಹಾಗೆ ಬರ್ತಾನೆ, ಅರ್ಥಾವಕಾಶ ಬಿಟ್ಟರೆ ಹೀಗೆ ಬರ್ತಾನೆ. ಅದಕ್ಕೋಸ್ಕರ ಅವಕಾಶನೇ ಕೊಡಬಾರ್ದು. ಯಾವಾಗ ನಾವು ಅಕ್ಯುರೇಸಿ ಮೇಂಟೈನ್ ಮಾಡಬೇಕು ಅಂತಿದ್ರೆ ಇನ್ನೊಂದು ಇದಕ್ಕೆ ಅವಕಾಶ ಕೊಡಬಾರ್ದು. ಕೆಲವರು ಹೇಳ್ತಾರೆ ನಾಳೆ ಬರಬೇಕು 10 ಗಂಟೆಗೆ, ಬೆಳಿಗ್ಗೆ 10 ಗಂಟೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ರಾತ್ರಿ 10 ಗಂಟೆಗೆ ಬಂದು ಏನು ಮಾಡ್ತೀರಾ ಅವ್ರನ್ನ? ಬರೀ 10 ಗಂಟೆಗೆ ಏನಾಗ್ಬೋದು, ಬೆಳಿಗ್ಗೆ ಎರಡು ಬೇಕಾರಾಗ್ಬೋದು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅದನ್ನು, ಅದೆಲ್ಲ ಭಾರಿ ಡಿಸ್ಕಷನ್ಸ್ ಅವೆಲ್ಲ, ಕೋರ್ಟ್ಗಳ ಜಜ್ಮೆಂಟ್ ನಡೆದಿದೆಯಂತೆ. ಇವತ್ತು 10th ಇಸ್ ದಿ ಲಾಸ್ಟ್ ಡೇಟ್ ಅಂತ ಹಾಕಿಬಿಟ್ಟ. 10th ಇಸ್ ದಿ ಲಾಸ್ಟ್ ಡೇಟ್ ಅಂದ್ರೆ ಏನರ್ಥ? 10th ಎಲ್ಲಿವರೆಗೆ ಬರುತ್ತೆ? ರಾತ್ರಿ 12 ಗಂಟೆವರೆಗೆ ಬರುತ್ತೆ 10th. ಮತ್ತೆ ಆ 10th ತಗೋಬೇಕು, 5 ಗಂಟೆ ತಗೋಬೇಕು, 3 ಗಂಟೆ ತಗೋಬೇಕು. ಅದು ಕೋರ್ಟ್ಗಳಿಗೆ ಮತ್ತೆ ಹೈಯರ್ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತೆ ಲೋಡ್ ಕೋರ್ಟ್ ಕೊನೆಯ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಂತ, ಆಫೀಸ್ ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿವರೆಗೂ, ಆಫೀಸ್ ಎಲ್ಲಿ ಗಂಟೆ ಆಗುತ್ತೋ 5 ಗಂಟೆಗಾರ 5 ಗಂಟೆಗೆ, 3 ಗಂಟೆಗಾರ 3 ಗಂಟೆಗೆ, 12 ದಾಟಾಗಿಲ್ಲ, 12 ಡೆಡ್ ಎಂಡ್. ಅದು ನಮಗೆ ಜನರಲ್ ಇದಕ್ಕೆ 12 ಗಂಟೆವರೆಗೆ ಬರುತ್ತೆ, ಜನರಲ್ ಇದಕ್ಕೆ ಅಷ್ಟೇ. ಬಟ್ ಅಕೌಂಟ್ ಗಿಂಟ್ ಎಲ್ಲ ಬಂದಾಗ ಆಫೀಸ್ ಕ್ಲೋಸ್ ಆಗೋರಿಗೆ ಅಷ್ಟೇ. ಆ ರೀತಿ ನಿರ್ವಕಾಶ ಇಲ್ಲದ್ರೆ ಏನು ಬೇಕಾದ್ರೆ ಮಾಡ್ಕೊಬಿಡ್ತಾನ ಅವನು. ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ ಕೆಲವರು, ನಾಳೆ ಕೊಡ್ತೀನಿ, ನಾಳೆ ಮತ್ತೆ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಿಲ್ಲ ಅಂತ ಹೇಳೋದು, ಮತ್ತೆ ನಾಳೆ ಕೊಡ್ತೀನಿ ಅಂತ ಹೇಳೋದು. ನಾಳೆ ಅಂದ್ರೆ ಎಂಡೇ ಇಲ್ಲ ಅದಕ್ಕೆ. ಅವ್ರು ಏನು ಮಾಡ್ತಾರೆ, ನಾಳೆ ಡೇಟ್ ಹಾಕಿ ಅಲ್ಲಿ ಮುಗೀತು. ಅದು ಅವ್ಯವಸ್ಥೆ ಆಗದೆ ಇರಬೇಕಾದ್ರೆ ಅನ್ಯಾಂಬಿಗ್ಯುಟಿಗೆ ನಿರವಕಾಶ ಅಂತ ಕರೆಯೋದು. ಶ್ರುತಿ ನಿರವಕಾಶ ಅಲ್ಲಿ ಯಾಕೆ ಶ್ರುತಿ ನಿರವಕಾಶ ಯಾಕಾಗಬೇಕು? ಅಲ್ಲಿರ್ತಾರೆ ಗಲಾಟೆ ಶುರುವಾಗಿರೋದು ಈಗ. ಏಕೋ ನಾರಾಯಣ ಆಸೀತ್ ಏಕೋ ರುದ್ರಹಾರ ದ್ವಿತೀಯ ಯತಸ್ಥೆ ಹಿರಣ್ಯ ಗರ್ಭ ಸಮವರ್ತ ತಾಕ್ರೆ. ಶ್ರುತಿ ಸಾವಕಾಶ ಅಲ್ಲ, ಶ್ರುತಿನೂ ಸಾವಕಾಶ ಆಗಿದೆ ಅಲ್ಲೇ. ಅಲ್ಲಿ ಶ್ರುತಿ ನಿರವಕಾಶವಾಗಿರ್ಬೇಕು, ನಿರವಕಾಶ ಶ್ರುತಿ ಹಾಗನ್ನೇ. ಶ್ರುತಿ ನಿರವಕಾಶ ಅನ್ನಬಾರ್ದು, ನಿರವಕಾಶ ಶ್ರುತಿ ಆಗ್ಬೇಕು. ಅವಾಗ ಏನಾಗತ್ತೆ, ಅದು ಪರ್ಫೆಕ್ಟ್. ಹೈಯರ್ ಆಫೀಸರು ಇದ ಹೇಳಿದ ಏನಂತ, ಎಂಬಿಗ್ಯುಟ್ ಹೇಳಿದ, ಅಲ್ಲಿ ಸೆಕೆಂಡ್ ಇವನು ಕ್ಲಿಯರ್ ಮಾಡಿಬಿಟ್ಟ ಏನಂತ ಇದು ಅಂತ ಹೇಳ್ಬಿಟ್ಟು. ಅವಾಗ ಯಾರ ಮಾತಿಗೆ ಬೆಲೆ ಬಂತೀಗ? ಕ್ಲಿಯರ್ ಹೇಳಿದ ಮಾತಿಗೆ ಬೆಲೆ ಬಂತು. ಇವತ್ತು ಕ್ಲಿಯರ್ ಆಗಿ ಇವನು ಹೇಳಿದ್ದೆ, ಅನ್ಯಾಂಬಿಗಸ್ ಇವನು ಹೇಳಿದ್ದಾನೆ, ಎಂಬಿಗಸ್ ಆಗಿ ಹೇಳಿದ್ದ. ಆ ಶ್ರುತಿ ಎಂಬಿಗಸ್ ಆಗಿದ್ದಾಗ ಶ್ರುತಿ ಪ್ರಬಲ. ಆದರೆ ಶ್ರುತಿಯಲ್ಲೂ ಕೂಡ ಎರಡು ಶ್ರುತಿಗಳಲ್ಲಿ ಒಂದು ನಿರ್ವಕಾಶ ಅವಕಾಶ ಇದ್ದಾಗ ನಿರ್ವಕಾಶ ಪ್ರಬಲ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಪ್ರಮಾಣದ ವ್ಯವಸ್ಥೆ ಹೇಗೆ ಪ್ರಮಾಣಗಳನ್ನು ನಾವು ನೋಡ್ಬೋದು. ಲೋಯರ್ ಕೋರ್ಟ್ ಹೈಯರ್ ಕೋರ್ಟ್ ಇದೆ, ನ್ಯಾಚುರಲಿ ಹೈಯರ್ ಕೋರ್ಟ್ ಜಜ್ಮೆಂಟ್ ಏನು ಮಾಡತ್ತೆ? ಲೋಯರ್ ಕೋರ್ಟ್ ತೆಗೆದಾಗ್ಬಿಡ್ಬಿಡುತ್ತೆ ಅಷ್ಟೇ, ಸಿಂಪಲ್. ಆ ಅರ್ಥದಲ್ಲಿ ಹೈಯರ್ ಲೋಯರ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಲೋ ಕೋರ್ಟ್ಗಳಲ್ಲಿ, ಪ್ರಮಾಣಗಳಲ್ಲಿ ಹಾಗೆ ಶ್ರುತಿ ಸ್ಮೃತಿಗಳು ಮೊದಲಾದವುಗಳಿಟ್ಟು ಹೈಯರ್ ಕೋರ್ಟ್ ಜಜ್ಮೆಂಟೇ ಇದೆ, ಲೋಯರ್ ಕೋರ್ಟಿನ ಹೈಯರ್ ಕೋರ್ಟ್ ಜಜ್ಮೆಂಟ್ ಎಂಬಿಗಸ್ ಆಗಿದೆ. ಅವಾಗ ಏನು ಮಾಡ್ತಾನೆ ಲೋಯರ್ ಕೋರ್ಟಲ್ಲಿ? ಅದು ಎಂಬಿಗಸ್ ಇರೋದ್ರಿಂದ ಈ ಅರ್ಥ ಮಾಡಬೇಕು, ಆ ಮುಗಿದೋಯ್ತು. ಅಲ್ಲಿ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಕರೆಕ್ಷನ್ಗೆ ಎಲ್ಲಿಗೆ ಹೋಗ್ಬೇಕು ಅನ್ಬೇಕಾದ್ರೆ ಅಲ್ಲಿಗೆ ಕ್ಲಾರಿಟಿ ತಗೋಬೇಕೇ ಹೊರತು ಇಲ್ಲ ಅಲ್ಲಿವರೆಗೆ ಒಂದೇ ಫೈನಲ್. ಇದೆಲ್ಲ ಪ್ರಮಾಣಗಳ ವ್ಯವಸ್ಥೆ, ಆ ರೀತಿ ಜಗತ್ತು ನಡೆದಿರೋದೇ ಹಾಗೆ. ಅದು ಶಾಸ್ತ್ರದಲ್ಲಿ ಅಪ್ಲೈ ಮಾಡದೆ ಹೋಗ್ಬಿಟ್ರೆ ಅಪಾರ್ಥ ಆಗತ್ತೆ ಅಷ್ಟೆ. ಅಲ್ಲ ಅಲ್ಲ ಅಲ್ಲ, ಆಪರ್ಚುನಿಟಿ ಆ ಅವಕಾಶ ಬೇರೆ. ಇಲ್ಲಿ ಅವಕಾಶ ಅಂದ್ರೇನು? ಇನ್ನೊಂದು ಅರ್ಥ ಹೇಳೋ ಚಾನ್ಸ್, ಇನ್ನೊಂದು ಅರ್ಥ ಹೇಳೋ ಅವಕಾಶಕ್ಕೆ ಅಂದ್ರೆ ಸ್ಥಳ ಅವಕಾಶ. ಬಸ್ಸಲ್ಲಿ ಫುಲ್ ಇರುತ್ತೆ, ಅವಕಾಶ ಇಲ್ಲ ಅಂದ್ಬಿಡ್ತಾನೆ. ಏನು ಅವಕಾಶ ಇಲ್ಲ? ಸೀಟ್ ಇಲ್ಲ ಅಂತ ಅಷ್ಟೆ. ಅಲ್ಲಿ ಅವಕಾಶಕ್ಕೆ ಅರ್ಥ ಬೇರೆ. ಇಲ್ಲಿ ಅವಕಾಶ ಅಂದ್ರೇನು? ಅವಕಾಶ ನಿನಗೆ ಅಪ್ಲೈ ಮಾಡೋಕೆ ಅವಕಾಶನೇ ಇಲ್ಲ. ಯಾಕೆ? ಒಂದು ನೀವು ಟೈಮ್ ಕೊಟ್ಟಿದ್ದಾರೆ ನಾಳೆ ಕ್ಲೋಸ್ ಅಂತಾನೆ, ಸರ್ಟಿಫಿಕೇಟ್ ಕೇಳಿದ್ದೆ ಯಾವುದು ತರಲಕ್ಕೆ ಬರೋದೇ ಇಲ್ಲ. ಆ ಟೈಮ್ ಅವಕಾಶ ಸ್ಥಳ ಕಾಲಾವಕಾಶ ಕೊಡಲಿಲ್ಲ. ಕಾಲಾವಕಾಶ ಸ್ಥಳಾವಕಾಶ ಜಾಗ ಇಲ್ಲ ಅಂದ್ರೆ ದೇಶಾವಕಾಶ ಇಲ್ಲ. ಮತ್ತೆ ಅರ್ಥಕ್ಕೆ ಇನ್ನೊಂದು ಅರ್ಥಾವಕಾಶ ಇಲ್ಲ, ಶಬ್ದಾವಕಾಶ ಇಲ್ಲ. ಪ್ರತಿಯೊಂದಕ್ಕೂ ಅವಕಾಶ ಅನ್ನೋದನ್ನ ಸಮಯ ನೋಡಿ ಅರ್ಥ ಮಾಡ್ಕೋಬೇಕು, ಸಂದರ್ಭಕ್ಕೆ ತಕ್ಕಂತೆ ತಿಳಿಬೇಕು. ಏತಚ್ಚ ಪೂರ್ವೋಕ್ತಾದ ಅರ್ಥಾಂತರಮಿತಿ ಜ್ಞೇಯಂ ಇತರ ವಾಕ್ಯಾನ್ಯಾಧಿಕಾರಿ ಅದಕ್ಕೆ ಹೇಳಿದರು ಅಯೋಗ್ಯ ತಂ ತೃತೀಯೇ. ವಾಕ್ಯತ್ವ ವಿಶೇಷಾದೇತಸ್ಯ ಗೀತಾಬಾಧಕತ್ವಂ ಕುತಃ ಇತ್ಯತಃ ಸಾವಕಾಶತ್ವ ಜರವಕಾಶತ್ವಾಭ್ಯಾ ಇತ್ಯಾಹ ಅತ್ರೇತಿ ಅಯೋಗ ವ್ಯವಚ್ಛೇದ ಮಾತ್ರ ಪರಮಿತ್ಯರ್ಥ. ಅಯೋಗ ವ್ಯವಚ್ಛೇದ ಪರಮಾತ್ರ ಅಂದ್ರೇನೋ, ಇದನ್ನು ಬಿಡ್ಲಕ್ಕೆ ಬರೋದಿಲ್ಲ ಅಂತ ಅರ್ಥನೇ ಹೊರತು, ಇದು ಇದನ್ನ ಇದೊಂದು ತಿಳ್ಕೊಂಡ್ರೆ ಸಾಕು ಅಂದ್ರೆ ಬೇರೆ ಬಿಡಬೇಕು ಅಂತ ಅರ್ಥದಲ್ಲಿ ಬಂದೇ ಇಲ್ಲ. ತಿಳ್ಕೊಳ್ಳೇಬೇಕು, ಬೇರೆ ಹೇಳಿಲ್ಲ ಈಗ, ಇದು ತಿಳ್ಕೊಳ್ಳೇಬೇಕು. ಗೊತ್ತಾಯ್ತಾ, ಇದೊಂದೇ ತಿಳ್ಕೊಂಡ್ರೆ ಸಾಕು, ಆ ವ್ಯತ್ಯಾಸ ಇದೆ. ಈಗ ಆ ಅರ್ಥದಲ್ಲಿ ಓದ್ಬೇಕು, ಅದಕ್ಕೆ ಅಯೋಗ ವ್ಯವಚ್ಛೇದ ಅಂದ್ರೆ ಹಾಗೆ. ಏತಚ್ಚ ಪೂರ್ವೋಕ್ತಾದ ಅರ್ಥಾಂತರ ಮಿತಿ ಜ್ಞೇಯಂ, ಮೊದಲನೇ ಅರ್ಥ ಒಂದು, ಎರಡನೇ ಅರ್ಥ ಇನ್ನೊಂದು. ಇತರ ವಾಕ್ಯ ಅನ್ಯಾಧಿಕಾರಿ ವಿಷಯ ವಿಶೇಷ ಇತರ ವಾಕ್ಯಸ್ಯ, ಇತರ ವಾಕ್ಯ ಅನ್ಯಾಧಿಕಾರಿ ವಿಶೇಷ ಅಪೇಕ್ಷೆಯ ಸಾವಕಾಶಾನಿ ಕುತೂ ನಾನ್ಯಾಗತಿ ಇತ್ಯತಃ ನಾ ವಿಶೇಷಣಾತ್. ಅದಕ್ಕೆ ಹೇಳ್ತಾರೆ, ಇದೀ ಅರ್ಥ ಯಾಕೆ ಮಾಡ್ಕೋಬಾರ್ದು? ಕೆಲವರಿಗೆ ಇದು ಒಂದೇ ಸಾಕು, ಕೆಲವರಿಗೆ ಹೆಚ್ಚಬೇಕು ಅಂತ ಇದು ಮಾಡ್ಕೊಂಡ್ಬಿಟ್ರೆ, ಕೆಲವರಿಗೆ ಇದು ಕೆಲವರಿಗೆ ಅಂತ ಮಾಡ್ಕೊಂಡು ಮಾಡಿದಾರಲ್ಲ ಕೆಲವು, ಇವ್ರಿಗೆ ಬೇರೆ ಅವ್ರಿಗೆ ಬೇರೆ ಅಂತ ವ್ಯವಸ್ಥೆ ಮಾಡಿಲ್ಲ ಡ್ರಾ ಮಾಡ್ಬೇಕಾದ್ರೆ, ಆ ಥರ ಯಾಕೆ ಮಾಡ್ಕೋಬಾರ್ದು ಅಂದರೆ ಆ ಥರ ಮಾಡ್ಕೊಳಕ್ ಬರೋದಿಲ್ಲ. ಯಾಕೆ ಶಾಸ್ತ್ರ ವಿಚಾರ ಎಲ್ಲರಿಗೂ ಕಾಮನ್ ಟೆಕ್ಸ್ಟ್ ಹೇಳಬೇಕಾದ್ರೆ ಅವರಿಗೆ ಇವರಿಗೆ ಅಂತ ಹೇಳಕ್ ಅವ್ರು ಬರೋದಿಲ್ಲ. ಅದನ್ನ ಹೇಳ್ತಾರೆ, ಕುತೂ ನಾನ್ಯಾಗತಿ ವಿಶೇಷಣಾತ್ ಪಕ್ಷಾಂತರ ವ್ಯವಚ್ಛೇದ, ಒಂದು ಗಟ್ಟಿ ಮಾಡಿಬಿಟ್ಟಿದ್ದಾರೆ ಏನಂತ, ತತ್ವಕಾರಣ ಮಾತ್ರ ಹೇಳಿದ್ರಿಂದ ಇನ್ನೊಂದು ಅವಕಾಶಕ್ಕೆ ಅರ್ಥ ಬರದಂತೆ ಕ್ಲೋಸ್ ಮಾಡಿದ್ದಾರೆ. ಏತಮೇವ ನ್ಯಾಯಂ ಅನ್ಯತ್ರಾಪಿ ಅತಿದಿಶತಿ ಯತ್ರೇತಿ ಆಪತತಿ ತತ್ವತಃ ಇತಿ. ತತ್ವತಃ ಅನ್ನೋ ಪದ ಬಹಳ ಮುಖ್ಯವಾದ ಅಂಶ. ಆಪತತಿ ಇತ್ಯನೇನ, ಕೆಲವರು ಹೇಳ್ತಾರೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಸರಿಯಾಗಿ ಗೊತ್ತಿದೆ ಅಂದ್ರೇನು, ತತ್ವತಃ ಗೊತ್ತಿದೆ, ಸರಿಯಾಗಿ ಗೊತ್ತಿಲ್ಲ ಏನರ್ಥ ಹೇಳ್ತಾರೆ, ಇನ್ನೂ ಗಟ್ಟಿಯಾಗಿಲ್ಲ, ಗಟ್ಟಿ ಮಾಡಿಕೊಂಡು ಕೇಳೋದಕ್ಕೆ ತತ್ವತಃ ತಿಳಿಯೋದು ಅಂತ ಅರ್ಥ. ಆಪತತಿ ಇತ್ಯನೇನ ಅರ್ಥಾಪತ್ತಿಮ ಅಭಿಪ್ರೈತಿ, ಈ ಅರ್ಥದಲ್ಲಿ ಉಳಿದ ಜ್ಞಾನಗಳನ್ನು ತಿಳ್ಕೊಳ್ಳೇಬೇಕು ಅಂತ ಅರ್ಥ. ಅರ್ಥಾಪತ್ತಿ ಅಂತ ಹೇಳ್ತಾರೆ, ಅದಕ್ಕೆ ಹೇಳಿಲ್ಲ, ಬಾಯಿ ಬಿಟ್ಟು ಹೆಡೆ ಇಲ್ಲ. ದೇವದತ್ತ ರಾತ್ರಿ ಊಟ ಮಾಡ್ತಾನೆ ಅಂತ ಬಾಯಲ್ಲಿ ಹೆಡೆ ಇಲ್ಲ, ಆದ್ರೆ ಭಾರಿ ತಪ್ಪಿದ್ದಾನೆ ಹಾಗಾದ್ರೆ ಊಟ ಮಾಡೋದಿಲ್ಲ. ಸೊ ಇಂಪ್ಲಾಯ್ಡ್ ಏನಾಗ, ರಾತ್ರಿ ಊಟ ಮಾಡ್ತಾರೆ, ಅದಕ್ಕೆ ಅದೇ ಅರ್ಥನೇ ಬಂದಿರೋದು ಅಂತ ಅರ್ಥ. ತತ್ವತೋ ಜ್ಞಾನಂ ಏತಮೇವ ನ್ಯಾಯಂ ಅನ್ಯತ್ರಾಪಿ ಅತಿ ದಿಶತಿ, ಇದೇ ನ್ಯಾಯವನ್ನು ಬೇರೆ ಕಡೆಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಒಂದೇ ಕಡೆಯಲ್ಲ, ಎಲ್ಲೆಲ್ಲಿಂದ ಪ್ರಸಂಗ ಬರುತ್ತೋ ಇದೇ ರೀತಿಯೇ ಅರ್ಥ ಮಾಡಬೇಕು. ಎತ್ತ ಇದೊಂದೇ ಸಾಕು, ಇದೊಂದೇ ಸಾಕು ಅಂತ ಅರ್ಥ ಹೇಳಿದ್ರೆ ಅದ್ಗೆ ಅರ್ಥ ಅಂತ ಅರ್ಥ. ಎಷ್ಟೋ ಕಡೆ ಬರೀ ವಿಷ್ಣು ಸಹಸ್ರ ಒಂದು ಹೇಳ್ಬಿಡಿ, ಸಾಕೆ ಸಾಕು ಒಂದು ಬಿಟ್ಟು, ಗೊತ್ತಾಯ್ತು, ಏಕಾಶಿ ಉಪವಾಸ ಒಂದು ಮಾಡಿ ಸಾಕೆ ಸಾಕು ಅಂದ್ರು, ಸಂಧ್ಯಾ ಅನ್ಕೊಂಡು ಬಿಟ್ಬಿಟ್ಟೆ ಏಕಾಶಿ ಉಪವಾಸ ಒಂದೇ ಶುರು ಮಾಡಿಬಿಟ್ಟ. ಏನರ್ಥ ಅದಕ್ಕೀಗ, ವ್ರತಗಳಲ್ಲಿ ಏಕಾಶಿ ಒಂದೇ ಮಾಡಿಬಿಟ್ರೆ ಅವನ್ನ ಅದೆಲ್ಲ ಇದು ಮಾಡ್ಕೊತ ಬರ್ಬೇಕಾಗ. ಯಾವ ಪ್ರಸಂಗದಲ್ಲಿ ಹೇಳ್ತಾರೆ, ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ, ಮೂರು ಗೊತ್ತಾದ್ರೆ ಏನ್ ಮಾಡ್ತಾಗ ಅರ್ಥಕ್ರಿಯೆ ಹೇಳ್ತಾರೆ. ನೀ ಸಾ ಏನ್ ಹೇಳಿದ್ರು, ಯಾರು ಹೇಳಿದ್ರು, ಫಟ್ ಅಲ್ಲಿ ಶುರು ಮಾಡ್ತಾ, ಅಲ್ಲಿ ಶುರು ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಆಗ ಮಾತಿ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಇದೆಲ್ಲ ತಿಳ್ಕೊಂಡಾಗ ಸಮಸ್ಯೆ ಬರೋದಿಲ್ಲ. ತತ್ವತೋ ಜ್ಞಾನಂ ಕುತಃ ಸಾರ್ವಜ್ಞಮಾಕ್ಷಿಪತಿ ಇತ್ಯತಃ ಉಕ್ತಂಚೈತಿ. ತತ್ವತಜ್ಞ ಜ್ಞಾನಕ್ಕೆ ಏನು ಸಾರ್ವಜ್ಞ ಯಾತಕ್ಕೆ ಬೇಕು ಅಂದ್ರೆ, ಉಕ್ತ ಸ್ಕಂದ ಪುರಾಣದ ವಾಕ್ಯ ಆಗಿದೆ, ಜಿಜ್ಞಾಸೆ ಜಿಜ್ಞಾಸೇತ ಅನ್ಯತ್ರಾಪಿ ಏಕೋ ಭಾವ ತತ್ವತೋ ಏನ ದೃಷ್ಟ ಸರ್ವೇ ಭಾವಾಃ ತತ್ವತಸ್ತೇನ ದೃಷ್ಟಾಃ ಇತಿ. ಟೀಕಾರ ಇನ್ನೊಂದು ವಾಕ್ಯವನ್ನು ಕೊಡ್ತಾರೆ, ಏಕೋ ಭಾವಃ ತತ್ವತೋ ಏನ ದೃಷ್ಟ ಸರ್ವೇ ಭಾವಾಃ ತತ್ವತಃ ತೇನ ದೃಷ್ಟಾಃ. ಒಂದು ವಿಷಯ ಸರಿಯಾಗಿ ಹೇಳ್ತಾನೆ ಅಂತ ಹೇಳಿದ್ರೆ ಉಳಿದ ವಿಷಯದ ಅವನಿಗೆ ಗೊತ್ತಿದೆ ಅಂತ ಅರ್ಥ. ಒಂದು ವಿಷಯ ಸರಿಯಾಗಿ ಹೇಳ್ತಾನೆ ಅಂತ ಹೇಳಿದ್ರೆ ಉಳಿದ ಎಲ್ಲ ವಿಷಯನೂ ಅವನಿಗೆ ಗೊತ್ತಿದೆ ಅಂತ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಟೀಕಾರ ಕೊಟ್ಟ ವಾಕ್ಯ ಇದು, ಇಲ್ಲಿದು ಅಂತ ಅವ್ರು ಹೇಳಿಲ್ಲ, ಯಾಕಂದ್ರೆ ಉಳಿದವ್ರು ಐಡೆಂಟಿಫೈ ಮಾಡಿಲ್ಲ, ಅದರಿಂದ ಹಾಗೆ ಉಳ್ಕೊಂಡ್ಬಿಡುತ್ತೆ. ರಾಯರಂಥವ್ರು ಸಾಮಾನ್ಯ ಮಾಡ್ತಾರೆ, ಅದಿಲ್ಲದ ಹೋದಾಗ ಯಾರಿಗೆ ಗೊತ್ತಾಗದ, ಬಹಳ ಕಷ್ಟ ಗೊತ್ತಾಗೋದು. ಎಲ್ಲಿದೆ ಜಿಜ್ಞಾಸೇತ್, ಸರಿ ಜಿಜ್ಞಾಸೇತ್ ಬರ್ ಜಿಜ್ಞಾಸೇತ್ ಅಂತಿರೋದು ಸರಿಯಾಗಿದೆ, ಜಿಜ್ಞಾಸೇತ ಜಿಜ್ಞಾಸೇತ ಅಲ್ಲ, ಜಿಜ್ಞಾಸೇತ ಅಂತಿರಬೇಕು. ಯಾತಕ್ಕೆ ಹೀಗಾಯಿತು ಅಂದ್ರೆ ಛಾಂದಸ ಪ್ರಯೋಗ ಅಂತ ಕರೆದು ಜಿಜ್ಞಾಸೇತ ಅಂತ ತಾತ್ಪರ್ಯ. ಗೊತ್ತಾಯ್ತು, ಜಿಜ್ಞಾಸೇತ್ ಜಿಜ್ಞಾಸೇತ ಅಂತ ಇರಬೇಕಾಗಿತ್ತು, ಜಿಜ್ಞಾಸೇತ್ ಯಾತಕ್ಕೆ ಬಂತು ಅಂದ್ರೆ ಛಾಂದಸ ಪ್ರಯೋಗ ಅಂತ ತಾತ್ಪರ್ಯ. ಏಕೋ ಇತಿ ಸರ್ವತ್ರ ಸಾರ್ವಜ್ಞಂ ಯಥಾಶಕ್ತಿ ವಿವಕ್ಷಿತ ವಿಧಿ ಅವಧೇಯಂ. ಆಗೊಂದು ಪ್ರಶ್ನೆ ಬಂತು, ಹಾಗಿದ್ರೆ ನಾವು ಯಾರು ಓದಾಗ ಇಲ್ಲ ಶಾಸ್ತ್ರನ, ಹೌದಲ್ಲ, ಎಲ್ಲ ಓದಕ್ಕೆ ಬರೋದಿಲ್ಲ, ಒಂದು ಗಟ್ಟಿ ಆಗೋದಿಲ್ಲ, ಮನೆ ಏನು ಗೊತ್ತಾಗೋದಿಲ್ಲ ಅಂತ ಕೇಳಿದರೆ ಯಥಾಶಕ್ತಿ ವಿವಕ್ಷಿತಂ. ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಕೆಪಾಸಿಟಿ ಉಪಯೋಗಿಸ್ಬೇಕು, ಅರ್ಥ ಆಯ್ತಾ? ಈಗ ಇವತ್ತು ಕಾರ್ ಸ್ಪೀಡ್ ಅಂತ ಒಂದು ಸ್ಪೀಡ್ ಇದೆ, ಬಸ್ ಸ್ಪೀಡ್ ಅಂತ ಒಂದು ಸ್ಪೀಡ್ ಇದೆ, ಆ ಸ್ಪೀಡಲ್ಲಿ ಉಪಯೋಗಿಸ್ಬೇಕು. ಟ್ರ್ಯಾಕ್ಟರ್ ಸ್ಪೀಡ್ ಒಂದು ಸ್ಪೀಡ್ ಇದೆ, ಗೊತ್ತಾಯ್ತಾ? ಎಲ್ಲಿ ನಾವು ಸ್ಪೀಡಾಗಿ ಹೋಗು ಅಂತ ಹೇಳ್ತೇವೋ ಏನರ್ಥ ಅದಕ್ಕೆ, ಆ ವೆಹಿಕಲ್ ಎಷ್ಟು ಹೋಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ತಕ್ಕಂತೆ ಹೋಗು ಅಂತ. ಅವನು 2 ಕಿಲೋಮೀಟರ್ ಹೋಗಿ ಶುರು ಮಾಡಿಬಿಟ್ರೆ ಬಸ್ನಲ್ಲಿ ಏನು ಮಾಡ್ತಾರಾಗ, ಈ ಬಸ್ ಹಾಕತ್ಬೇಕಾಗಿ ನಡ್ಕೊಂಡು ಹೋಗ್ತಿದ್ವಿ ಅಂತ ಹೇಳ್ತಾರೆ, ಹೌದಾನೆ? ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಸ್ಪೀಡ್ನ. ಅದೇ ರೀತಿ ನಮಗೂ ಕೂಡ ನಮ್ಮ ಶಕ್ತಿ ಭಾರಿ ಇರುತ್ತೆ. ಇವತ್ತು ಹೇಳ್ತಾರೆ ಸೈನ್ಸ್ನಲ್ಲಿ, ನಮ್ಮ ತಲೆ ಎಷ್ಟು ದೇವರು ದೊಡ್ಡ ತಲೆ ಕೊಟ್ಟಿದ್ದಾರೆ ಅಂದರೆ, భారీ బుద్ధివంతం కూడా 4% ఉపయోగిస్తారు. భారీ బుద్ధివంతా 4% ఉపయోగిస్తారు. ఎక్కడ దేవుడు కొట్టరు జాతకు కదరా 100% ఉపయోగిస్తారు. ఇక్కడ ఉదాహరణకి కారు స్పీడ్ హాకిస్తారు, మ్యాక్సిమం హాకిరు 160 కిలోమీటర్స్, 160 యారో ఒకదిల్ల, ఆదరే తీర 40 హోగలకు సాధ్య ఇలా 160 ఎంత ఆగితే ఎస్ మాడ్ కొనే పక్ష 160 సుఖాగి ఒప్పుడు. అదే రీతి ఇల్లు మాత్రం బుద్ధి హాగ మాడబారదు. ఏం మాడ ఆచార ఒప్పుడే ఎంత ఉపయోగిస్తారు అవరు ఊడో ప్రజ్ఞారు ఈరో ప్రజ్ఞ అష్ట ఉపయోగిస్తారు కదా సమర్థ. ఈరోజు పూర్తి ఉపయోగించుకుంటే దుడ్డు పూర్తి ఉపయోగించబారదు, జ్ఞాన పూర్తి ఉపయోగించారు. దుడ్డు ఏవాళ్ళు ఏం మాడకు సార్ పుడిచుకోబేకు, జ్ఞానన్నా ఆగల అది అధికారి ఆగట్టుకోబెడతారు. జ్ఞాన ఖర్చు మాడదష్టు కూడా దుడ్డు పెరుగుతాయి, అర్థం అయితే జ్ఞాన హేగా ఖర్చు మాడతారో దుడ్డు హాగాకి పెరగదు. దుడ్డు ఖర్చు మాడబెట్టరు జ్ఞానంలో పోగుతా దుడ్డు పోగుతా పెరగ హాగా మాడతారు. అది ఆమె హళ్ళి కడ పద్ధతి ఏనందరే సో బుద్ధి ఖర్చు మాడవుతాడు, బుద్ధి ఖర్చు మాడ ఖర్చు మాడవద్దు ఏదర్థ ఉపయోగిస్తుంది. కెలవ పదగడు ఒళ్ళే అర్థాలు బందిరుతారు. ధన ఖర్చు మాడితే బుద్ధిలో ఖర్చు మాడ అని ఇటుకోటి చెప్పిన తర్వాత బుద్ధిలో సొరసపడదు అని తర్థం. నచ తత్ర తత్ర ఏక ఏక దేశ జ్ఞాన మాత్రేణ భవతి ముక్తి. అది ఆచార్య మాతకి అర్థ ఒందొందు అందరూ అల్లల్లే తెలుకోండి, ఒందొందు తెలుకుంటే ముక్తి ఆగోదిల్ల. అది ప్రతిబ్బరు కూడా తమ శక్తి ఎష్టిరుతో అష్టు ఉపయోగించి జ్ఞాన సంపాదన మాడబేము. అదకు శూద్రన శక్తి, బ్రాహ్మణన శక్తి, అదరంలో కూడా బుద్ధివంతుల శక్తి ఒందొందే. దడ్డన్న పాస్ ఆగిబెట్టరు వెరీ గుడ్ అని చదివిపెడతారు. నాకేసర చేలాదన్ పాస్ ఆగిబెట్టరు వెరీ గుడ్ గొప్పతాయితా. ఆదరే ఫట్లాస్ పరం ర్యాంక్ ర్యాంక్ పరం ఫట్లాస్ తోంటే దడ్డ అని పెడతారు. ఇక శక్తి ఉపయోగించలేదు అంత అర్థం. శక్తి ఉపయోగించింది సరిగా గోదిలు నోడు హాగాగితుంది, కాళ్ళ బంద్ ఇల్లాకి పరలేదు నేను ఇక సరిగా గోదిలు అంత అర్థం. బుద్ధి ఉపయోగించలేదు నేను గత అవనికి చనాగా ఉపయోగించింది ఇప్పుడు అదిగా పాస్ ఆగిబెట్టింది తిడతా. వీతరాగ భయ క్రోధాహ మన్మయా అదిక రాయడు పక్క యథాశక్తి యథాజ్ఞప్తి యథావైభవం కరిష్యే. మూడు ఇరవై యథాశక్తి యథాజ్ఞప్తి, జ్ఞప్తి అందరేనా జ్ఞానం, యథాశక్తి యథా జ్ఞానం యథావైభవం కరిష్యే అంత ఉపయోగించారు. ఫుల్ ఉపయోగం యోగ్యత ಇದೆ ಫುಲ್. ಅದಕ್ಕೆ ನ್ಯಾಯ ಅನ್ಯಾಯ ಸಲ್ಲಿಸಬಾರದು, ಅದು ನ್ಯಾಯನೇ ಸಲ್ಲಿಸ್ಬೇಕು. ಜಸ್ಟಿಸ್ ಮಾಡೋದು ಅಂತ ಹೇಳೋದಿಲ್ಲ, ಅದು ನ್ಯಾಯ ಸಲ್ಲಿಸ್ಬೇಕು. ನಾವು ಇಬ್ಬರು ಏನೋ ಮಾಡ್ತಾರೆ ಆ ಕಡೆ ಮಾಡಿ ಯಾವ ಮೆಲ್ಲ ನಡ್ಕೊಂಡು ಹೋಗ್ತಿದ್ದ ಕಾರ್ ನೋಡಿದ ಅವ್ರು ಸ್ಪೀಡ್ ತಾನು ಪಿಕಪ್ ಮಾಡಿ ಶುರು ಮಾಡಿದ ಅವನು ಸ್ಪೀಡ್ ರಾಜ್ಬೇಕಾಗತ್ತೆ. ಅವನು ನೋಡ್ತಾರೆ, ಇವನು ಯಾರು ನೋಡ್ಬೇಕು, ಇವನು ಇನ್ನೊಂದು ಕಾರ್ ನೋಡ್ಬೇಕು ಗೊತ್ತಾಯ್ತಾ. ಇದು ನಡೆಕೊಂಡವನು ನೋಡ್ಬಾ, ಇನ್ನೊಂದು ಕಾರ್ ನೋಡ್ಬೇಕು. ಬುದ್ಧಿವಂತ ಯಾರು ನೋಡ್ಬೇಕು ಯಾವಾಗಲೂ, ಇನ್ನೋ ದಡ್ಡನ್ ನೋಡ್ಬೋದು. ದಡ್ಡನ್ ನೋಡಿ ಅವನಿಗಿಂತ ಎಷ್ಟು ಬುದ್ಧಿವಂತ ಗೊತ್ತಾನ ಅಂದ್ಕೊಂಡ್ರೆ ಅವ್ರು ಇರೋವರು ಅನ್ಕೋತಾರೆ ಈಗಿಂತ ಭಾರಿ ಬುದ್ಧಿವಂತ ಅನ್ಕೋತಾನೆ. ಅದಲ್ಲ, ಅದಕ್ಕೊಂದು ಮಾತಿದೆ, ಸುಖ ಬಂದಾಗ ಏನು ಮಾಡಬೇಕಂತೆ, ನಮಗಿಂತ ಅಲ್ಲ, ಸುಖ ಬಂದ ಕಾಲಕ್ಕೆ ನಾವು ಇದು ಬಾರದು, ಮೈ ಕೆಡಬಾರ್ದು, ನಮಗೆ ದಡ್ಡ ಇದು ಬರಬಾರ್ದು, ಏನು ಬರಬಾರ್ದು, ಅಹಂಕಾರ ಬರಬಾರ್ದು. ಅದಕ್ಕೇನು ಮಾಡಬೇಕಂತೆ, ಇನ್ನೂ ಹೆಚ್ಚು ಸುಖಿ ಸುಖಿ ಸುಖಾಧಿಕಂ ಪಸ್ಯೆ, ಇನ್ನೂ ಹೆಚ್ಚು ಸುಖಿಯನ್ನು ನೋಡಬೇಕಂತೆ. ಆಮೇಲೆ ದುಃಖ ಬಂದಾಗ ಏನು ಮಾಡಬೇಕಂತೆ, ನಮಗಿಂತ ದುಃಖ ಬರೋದು ನೋಡಬೇಕಂತೆ. ಅವ ಸುಖ ಬಂದ ಕಾಲಕ್ಕೆ ನಮಗಿಂತ ಹೆಚ್ಚು ಸುಖಿಯನ್ನು ನೋಡಿಬಿಟ್ರೆ ನಮ್ಮ ಸುಖದ ಬಗ್ಗೆ ಅಹಂಕಾರ ಬರೋದಿಲ್ಲ. ದುಃಖ ಆದಾಗ ಇನ್ನೂ ದುಃಖಿಯನ್ನು ನೋಡಿಬಿಟ್ರೆ ಒಬ್ಬರು ಕಾಲು ಬೀರಿತ್ತು, ಎರಡು ಕಾಲು ಮುರಿದವರು ಇದ್ದಾರೆ, ಅವಾಗೇನಾಯ್ತು, ಸ್ವಲ್ಪ ಸಮಾಧಾನ ಆಯಿತು. ಆ ಥರ ಕಂಪೇರ್ ಮಾಡ್ಕೋಬೇಕು, ಯಾವುದನ್ನ ಕಂಪೇರ್ ಮಾಡ್ಕೋಬಾರ್ದು. ಇವತ್ತು ನಾವು ಏನು ಮಾಡ್ತೇವೆ ಯಾವಾಗಲೂ ಕೂಡ ಉಲ್ಟಾ ಪಲ್ಟಾ, ಅದಕ್ಕೆ ಅಸೂಯೆ ಬರುತ್ತೆ. ಸುಖ ಇನ್ನೊಬ್ಬರು ನೋಡ್ಬಿಟ್ಟು ಅಸೂಯೆ ಬಂದು ಮನುಷ್ಯ ಹಾಡಾಗಿಬಿಡುತ್ತೆ. ಅಸೂಯೆ ಬರಬಾರ್ದು, ಅದರಲ್ಲಿ ಏನು ಬರಬೇಕು, ಅಹಂಕಾರ ಹೋಗ್ಬೇಕಷ್ಟೆ. ದೊಡ್ಡವರು ನೋಡಿದಾಗ ಅಸೂಯೆ ಪಟ್ಟರೆ ತಪ್ಪದು, ಅಹಂಕಾರ ಕಳ್ಕೊಂಡ್ರೆ ದೊಡ್ಡದು, ಅದು ನಿಜವಾದ ಜ್ಞಾನ. ವೀತರಾಗ ಭಯ ಕ್ರೋಧಾಹ ಮನ್ಮಯ ಮಾಮುಪಾಶ್ರಿತಾಹ ಬಹವೋ ಜ್ಞಾನ ತಪಸ ಭೂತ ಮದ್ಭಾವಮಾಗತಾಹ. ಇದೆಲ್ಲ ಉತ್ತರ ಕೊಟ್ಬಿಟ್ರು. ಏನು ಉತ್ತರ ಕೊಟ್ರು ನೋಡಿ, ಇದೊಂದೇ ತಿಳ್ಕೊ ಸಾಕು ಅಂತ ಅರ್ಥ ಮಾಡಿದ್ರೆ ವೀತರಾಗ ಭಯ ಕ್ರೋಧ ಯಾಕೆ ಹೇಳಬೇಕು, ಅದು ತಿಳ್ಕೊಂಡಾಯ್ತು ಇಲ್ಲ ಯಾಕೆ ಬಿಡಬೇಕು ಅಂದರೆ ಇವೆಲ್ಲ ಬಿಟ್ಟು ತಿಳ್ಕೊಬೇಕು ಅಂತ ಅರ್ಥ. ಜೊತೆಗೆ ಮನ್ಮಯ, ಬರೀ ಜನ್ಮಕರ್ಮದ ಮನ್ಮಯ ಅಂದ್ರೆ ಏನರ್ಥ, ನನ್ನಲ್ಲೇ ಮನಸ್ಸಾಕು ಬೇರೆ ಯಥಾಕ ಪರಮಾತ್ಮನೇ ಧ್ಯಾನ ಮಾಡಬೇಕು. ಮಾ ಉಪಾಶ್ರಿತಾಹ ಹರಿರೇವ ಜಗತ್ ಪಿತೃ ಮಾತ್ರ ಗತಿ ತತ್ ದೇವರೇ ಗತಿ ಅಂತ ಭಾವನೆ ಇರಬೇಕು. ಇಲ್ಲೇ ಉತ್ತರ ಕೊಟ್ಟಾಯ್ತು ಈಗಾಗಲೇ, ಕೃತನ ಅಭಿಪ್ರಾಯ ಇಲ್ಲದೆ ಹೋಗಿದ್ರೆ ಹೇಳ್ತಿರಲಿಲ್ಲ ಈ ಮಾತನ್ನ. ಈ ಮಾತು ಹೇಳಿದ್ರಿಂದ ಏನಂತ ಅರ್ಥ, ಅದನ್ನ ಅದೆಲ್ಲ ಜೊತೆಗೆ ಅದು ತಿಳ್ಕೊಬೇಕು ಅಂತ ಅರ್ಥ. ಅದನ್ನ ತಿಳ್ಕೊಳ್ಳೇಬೇಕು ಅಂತಾನೆ ಹೊರತು ಅದೊಂದೇ ತಿಳ್ಕೊಂಡ್ರೆ ಸಾಕು ಅಂತ ಅರ್ಥ ಆಗಲಿಲ್ಲ. ಬಹವೋ ಜ್ಞಾನ ತಪಸ ಪೂತ ಮದ್ಭಾವಮಾಗತಾ ಸಂತಿ ಚ ತಥಾ ಮುಕ್ತಾಹ ಇತ್ಯಾಹ ವೀತರಾಗೇತಿ. ಪರಮಾತ್ಮ ಹೇಳ್ತಾನೆ, ಈಗ ಮತ್ತೆ ಹೇಳ್ತಾರೆ ಈ ರೀತಿ ಹೇಳ್ತೀಯಲ್ಲ, ಇದು ಫಸ್ಟ್ ಟೈಮ ಯಾರಾದ್ರೂ ಮುಕ್ತರಾಗಿದ್ದಾರೆ ಅಂತ ಕೇಳಿದ್ರೆ ಇದನ್ನಿಸ್ತದೆ ತುಂಬಾ ಜನ ಮುಕ್ತರಾಗಿದ್ದಾರೆ. ಎಷ್ಟೋ ಜನ ಕಾಲೇಜಲ್ಲಿ ಹಾಕೋತಾರೆ, ನಮ್ಮ ಕಾಲೇಜ್ ಎಷ್ಟೋ ಜನ ಇಲ್ಲಲ್ಲೇ ಕೆಲಸ ಇರೋದು, ದೊಡ್ಡ ಲಿಸ್ಟ್ ಕೊಡ್ತಾರೆ. ಅವಾಗೇನಾಗುತ್ತೆ, ಹೋಗೋರಿಗೆ ಧೈರ್ಯ ಬರುತ್ತೆ. ನಮ್ಮ ಕೋಚಿಂಗ್ ಬಂದವರೆಲ್ಲ ರ್ಯಾಂಕ್ ತೊಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಏನು ಮಾಡ್ತಾನೆ ಅವನು, ಇವನು ಸೇರ್ಕೋತಾನೆ. ಅದೇ ರೀತಿಯೇ ಇದು ತುಂಬಾ ಜನ ಮೋಕ್ಷಕ್ಕೆ ಹೋದವರು ಇದ್ದಾರೆ. ಈ ಥರ ಅನಂತ ಕಾಲ ನಡೆದೋಗಿದೆ, ಈಗ ಅನಾದಿ ಕಾಲದಿಂದ ಅನಂತ ಕಾಲದವರೆಗಿದೆ ಸೃಷ್ಟಿ, ಅನಾದಿ ಮತ್ತು ನಿತ್ಯ. ತುಂಬಾ ಜನ ಹೋಗಿದ್ದಾರೆ ಈಗಾಗಲೇನೆ. ವೀತರಾಗ ಭಯಕ್ರೋಧಾಹ ಮನ್ಮಯಾಹ ಮಾಮುಪಾಶ್ರಿತಾಹ ಬಹವಹ. ಇವರೇನಾಗಿದ್ದಾರೆ, ಮುಕ್ತಿಗೆ ಹೋಗ್ಬೇಕಾದ್ರೆ ಪವಿತ್ರರಾಗಬೇಕು, ಪಾವಿತ್ರ್ಯಕ್ಕೆ ಅತಿ ದೊಡ್ಡ ಸಾಧನೆ ಯಾವುದು ಗೊತ್ತಾ? ದಾನ ತಪಸ. ದಾನ ತಪಸ್ಸಿನಿಂದ ಪವಿತ್ರರಾಗುವುದು. ನೀರಿನಲ್ಲಿ ಎಷ್ಟು ಸ್ನಾನ ಮಾಡಿದರೂ ಕೂಡ ಏನದು? ಫಿಸಿಕಲ್ ಅಷ್ಟೇ, ಅದು ಮೆಂಟಲ್ ಪ್ಯೂರಿಫಿಕೇಶನ್ ಅಲ್ಲ. ಅದು ಶ್ರೀಶೈಲದ ಕಾಗೆ ಅಂತೆ ದಾಸರು ಹೇಳ್ತಾರೆ. ಮಿಂದರೇನು ಶ್ರೀಶೈಲದ ಕಾಗೆಯಂತೆ. ಕಾಗೆಗೆ ಏನು ಶ್ರೀ ಅಂತ ಕೃಷ್ಣಾರದಿಂದ ಗೊತ್ತಿಲ್ಲ, ಶ್ರೀಶೈಲ ಕ್ಷೇತ್ರ ಅಂತಲೂ ಗೊತ್ತಿಲ್ಲ. ಅದು ಪುಣ್ಯ ಬರೋದಿಲ್ಲ ಅದಕ್ಕೆ. ಅದಕ್ಕೆ ಮನುಷ್ಯ ಏನು ಮಾಡಬೇಕು? ಜ್ಞಾನ ತಪಸ್ಸ. ಜ್ಞಾನವೇ ದೊಡ್ಡ ತಪಸ್ಸು. ಇವತ್ತು ಮನುಷ್ಯ ಅತೀ ಇಗ್ನೋರ್ ಮಾಡ್ತಿರೋದು ಜ್ಞಾನ. ಗೊತ್ತಾಗ ಜ್ಞಾನಕ್ಕೆ ಟಾಪ್ ಪ್ರಯಾರಿಟಿ ಕೊಡಬೇಕು. ಜ್ಞಾನಿ ಸದಾ ಶುಚಿ ಅಂತ ಒಂದು ಮಾತಿದೆ. ಯತಿಗಳಿಗೆ ಯಾತಕ್ಕೆ ಮಹತ್ವ ಬಂತು? ಮೈಲಿಗಿಲ್ಲ ಅಂತ ಯಾತಕ್ಕೆ ಹೇಳಿದರು? ಬುಧೋಭಿಧಾನಂ ಶ್ರವಣಂ ಬುಧೇತರಹ ಧ್ರುವಂ ವಿದಧ್ಯಾತ್ ವಿಮುಕ್ಷುರಾತ್ಮನಃ ಯತಿರ್ ವಿಶೇಷಾತ್ ಅಂತ ಹೇಳಿದ್ದ. ಯತಿಗಳು ವಿಶೇಷ ಜ್ಞಾನ ಕಾರ್ಯ ಮಾಡೋದ್ರಿಂದ ಅವರಿಗೆ ಮೈಲಿಗೆ ಇಲ್ಲ ಅಂತ. ಎಷ್ಟು ಮೈಲಿಗೆ ಇಲ್ಲ? ಸೂತಕಾದಿಗಳು ಬರೋದಿಲ್ಲ, ಅಷ್ಟು ಮಟ್ಟಿಗೆ ಮೈಲಿಗೆ ಇಲ್ಲ. ಅರ್ಥ ಆಯ್ತಾ? ಈಗ ಯತಿಗಳು ಮೈಲಿಗೆಯಲ್ಲಿ ಇದ್ದರ ಕೂಡ ಮಡಿ ಗೃಹಸ್ಥನಿಗಿಂತ ಮಡಿ ಜಾಸ್ತಿ ಅಂತ. ಯಾಕೆ? ಜ್ಞಾನದಿಂದ ಶುದ್ಧಿ ಬಂದಿದೆ. ಜ್ಞಾನದ ಶುದ್ಧಿ ತುಂಬ ದೊಡ್ಡದು, ಆದ್ದರಿಂದ ಅದು ಒತ್ತು ಕೊಡ್ತಾರೆ. ಅದಕ್ಕೆ ಎಷ್ಟೇ ಪ್ಯೂರ್ ಆಗಿದ್ರು ಕೂಡ ಏನಿರಬೇಕು? ನಮಗೆ ಜ್ಞಾನದ ಬಗ್ಗೆ ಒತ್ತು ಕೊಡ್ತಾ ಹೋಗ್ಬೇಕು. ಜ್ಞಾನ ಬರ್ತಾ ಬಂದಷ್ಟು ಬಂದಷ್ಟು ಕೂಡ ನಮಗೆ ಪ್ಯೂರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ಞಾನ ತಪಸ್ಸಾ ಪೂತಾ ಮದ್ಭಾವಮಾಗತಾಹ ಸಂತಿಚಿ ತಥಾ ಮುಕ್ತ ಇತ್ಯಾಹ ವೀತರಾಗಿ. ಅದಕ್ಕೆ ಜ್ಞಾನವೇ ತಪಸ್ಸು ಅಂದ್ರೆ ಏನರ್ಥ? ಜ್ಞಾನ ಹೆಚ್ಚು ತಪಸ್ಸನ್ನು ಹೆಚ್ಚು ಮಾಡಬೇಕು. ಜ್ಞಾನ ತಪಸ್ಸಾದರೆ ಜ್ಞಾನ ಕಾರ್ಯ ಹೆಚ್ಚು ಮಾಡಬೇಕು. ತದ್ಧಿ ತಪ ಅಂತ ಮಾಡಬೇಕು. ಇನ್ನು ಹೇಳೋದಾದರೆ ಜ್ಞಾನವೇ, ಜ್ಞಾನ ದೊಡ್ಡ ತಪಸ್ಸಲ್ಲ, ಜ್ಞಾನನೇ ತಪಸ್ಸು. ಉಳಿದ ತಪಸ್ಸುಗಳೆಲ್ಲ ತಪಸ್ಸಾಗೋದು ಯಾವಾಗ? ಜ್ಞಾನಕ್ಕೆ ಲಿಂಕ್ ಆದರೆ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಇಲ್ಲದ್ರೆ ತಪಸ್ಸೇ ಆಗೋದಿಲ್ಲ. ಇವತ್ತು ಅನೇಕರಿದ್ದಾರೆ ವಿಷ್ಣು ಸರ್ವ ಒತ್ತು ಗೊತ್ತಿಲ್ಲ, ಏಕಾಶಿ ಉಪವಾಸ ಮಾಡ್ತಾರೆ, ಏನು ಉಪಯೋಗ ಅದರಿಂದ? ವೇಸ್ಟ್, ತಪಸ್ಸಾಗಲೇ ಇಲ್ಲ. ಅರ್ಥ ಆಯ್ತಾ? ಯಾಕೆ ವಿಷಯ ಇದಕ್ಕೆ ಇಲ್ಲ. ಇಂಜಿನಿಯರ್ ಲಿಂಕ್ ಆಗಿಲ್ಲ ಅಂದರೆ ಯಾವ ಕೋಚ್ ತೊಗೊಂಡು ಏನು ಮಾಡ್ತೀರಿ ನೀವು? ಅದನ್ನು ಎತ್ತ ಸೂಪರ್ ಡೀಲರ್ಸ್ ಕೋಚ್ ಆಗಿ ಇಂಜಿನ್ ಕನೆಕ್ಟ್ ಆಗದೆ ಹೋದ್ರೆ ಏನಾಗುತ್ತೆ? ಅಲ್ಲೇ ಬಿದ್ದಿರುತ್ತೆ. ಅದಕ್ಕೆ ಬೆಲೆ ಬರೋದು ಯಾವಾಗ? ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸು ಎ ಸಿ ಗಿ ಸಿ ಎಲ್ಲ ಬರೋದು ಯಾವಾಗ? ಇಂಜಿನ್ ಕನೆಕ್ಟ್ ಆದರೆ. ಕನೆಕ್ಟ್ ಆಗದೆ ಹೋದರೆ ಎಷ್ಟಾದರೂ ಅಷ್ಟೇ, ಎ ಸಿನೇ ಬಿಸಿ, ಅದು ಅಲ್ಲಿ ಕಾಯ್ಪತ್ತಾದರೆ ಬೈಕ್ ಕೆಟ್ಟೋಗೋದು. ಸಾಧ್ಯ ಇಲ್ಲ. ಯಾವುದೇ ಮಹತ್ವ ಹೇಳಬೇಕಾದ್ರೆ ಇಂಜಿನ್ ಲಿಂಕ್ ಆಗಬೇಕು, ಅಂಡರ್ಸ್ಟುಂಡ್ ಆಗೋ ಭಕ್ತಿ ಲಿಂಕ್ ಆಗಬೇಕು, ಜ್ಞಾನಕ್ಕೆ ಲಿಂಕ್ ಆಗಬೇಕು. ಅದೇ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಪ್ರತಿಯೊಂದು ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಅದು ಆ ಥರ ಎಲ್ಲ ಪ್ರೋಗ್ರಾಮ್ ಪ್ಲಾನ್ ಮಾಡ್ಕೋಬೇಕು. ಯಾವುದೇ ಕೆಲಸ ಮಾಡಲಿ ಈ ಮಾತನ್ನು ಬರೀ ಕೇಳಿಬಿಡೋದಲ್ಲ, ಜ್ಞಾನ ಓರಿಯೆಂಟೆಡ್ ಅಂತ ತಿಳ್ಕೊಂಡ್ಬಿಟ್ರೆ ಆಗ ಒಳ್ಳೆ ಕೆಲಸ ಸಾಧನೆ ಮಾಡೋಕ್ಕೆ ಬರುತ್ತೆ. ಏ ಯಥಾ ಟೀಕ ಕಿಂಚ ಉತ್ತರ ಶ್ಲೋಕೆ ಅಧಿಕ ಅನುವಾದ ನಾ ಏತಾವನ್ ಮಾತ್ರ ವಿವಕ್ಷಿತೆ ಬಿತಿ ಭಾವೇನ ತತ್ತಾತ್ಪರ್ಯಮಾಹ ಸಂತಿ ಚೈತಿ. ಅದು ಮುಂದಿನ ಶ್ಲೋಕದಲ್ಲೇ ಹೇಳಿರೋದ್ರಿಂದ ಅದೊಂದೇ ಅರ್ಥ ಅಲ್ಲ, ಇಲ್ಲೇ ಗೊತ್ತಾಗುತ್ತೆ, ಟೀಕಾರ ಇರಬಾರ್ದು. ತಥಾ ಮುಕ್ತ ಜ್ಞಾನೇನ ಆಹ ಶ್ರದ್ಧೋತ್ಪಾದನಾರ್ಥಂ ಇತಿ ಶೇಷ. ಈ ರೀತಿ ಹೇಳಿದಾಗ ಏನಾಗ ಶ್ರದ್ಧೆ ಜಾಸ್ತಿ ಆಗುತ್ತೆ. ಈ ರೀತಿ ಇದ್ದಾರೆ, ಇಲ್ಲಿ ಹೋದವ್ರು ಬದರಿಗೆ ಹೋಗ್ಬಿಟ್ಟು ಈ ದಾರಿಯಲ್ಲಿ ವಾಪಸ್ ಬಂದರು ಅಂದ್ರೆ ಏನರ್ಥ? ಸುರಕ್ಷಿತ ಅಂತ. ಹೋದವ್ರು ಯಾರು ಬಂದೇ ಇಲ್ಲ ಅಂತ ಏನು ಮಾಡ್ತಾರಾಗ? ಅಪ್ಪಿತಪ್ಪಿರು ದಾರಿಗೆ ಹೋಗೋದಿಲ್ಲ. ಓ ನಿಂತವ್ರು ಬರ್ತಾರೆ, ಏನು ಯೋಚನೆ ಮಾಡ್ತೀರಿ ಅಂತ ಹೇಳಿದ್ರೆ ಧೈರ್ಯ ಬರುತ್ತೆ. ಶ್ರದ್ಧಾ ಏನಾಯ್ತಾಗ ಶ್ರದ್ಧೆ ಇರಬೇಕು. ಶ್ರದ್ಧೆ ಏನಾಗಬೇಕು? ಅದು ಹೆಚ್ಚಾಗಬೇಕು, ಶ್ರದ್ಧೆ ಹೆಚ್ಚಬೇಕು. ಅದೇ ನಾವು ಶ್ರದ್ಧೆ ಬಂದಿರುತ್ತೆ, ಕೇಳಿದ ಅನುಭವ ಬಂದಾಗ ಏನಾಗುತ್ತೆ? ಅದು ತುಂಬ ಹೆಚ್ಚುತ್ತಾ ಹೋಗುತ್ತೆ. ಮನ್ಮನ ಮನ್ಮಯ ಮದಾತ್ಮಕಾಹ ಇತಿ ಪ್ರತೀತಿ ನಿರಾಸಾರ್ಥವಾಹ ಮನ್ಮಯ ಇತಿ. ಅದ್ವೈತಗಳು ಕಾಯ್ತಿರ್ತಾರೆ ನೋಡಿ, ಮನ್ಮಯ ಅಂತ ಬಂತಲ್ಲ ಈಗ ಅಹಂ ಬ್ರಹ್ಮಾಸ್ತಿ ಅನ್ಕೊಂಡ್ಬಿಡ್ಬೇಕು ಅಂತ ತಿಳ್ಕೊತಾರೆ. ಹಾಗೆ ಅರ್ಥ ಅಲ್ಲ ಅದಕ್ಕೆ. ಸರ್ವೇಷಾಂ ಭಗವಾನ್ ಪ್ರಚುರ. ಮಯಟ್ ಶಬ್ದಕ್ಕೆ ಮೂರು ಅರ್ಥ ಇದೆ. ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ, ಮಯಟ್ ತ್ರಿಧ. ಇಲ್ಲಿ ಮನ್ಮಯ, ಅಹಮೇವ ಮಯ ಅಂದರೆ ನಾನೇ ಪ್ರಧಾನ, ಹರಿ ಸರ್ವೋತ್ತಮ ಅಂತ ತಿಳ್ಕೊಬೇಕು ಅಂತ ಹೊರತಾನೆ ಹೊರತು ನಾನೇ ಹರಿ ಅಂತ ತಿಳ್ಕೊಬೇಕು ಅಂತ ಅರ್ಥ ಅಲ್ಲ. ಭಗವಾನ್ ಹೌದು, ಆ ನನ್ನಲ್ಲಿ ಮನಸ್ಸಾಗುತ್ತೆ. ಮನ್ಮನಾಭವ, ಅದು ಮನ್ಮನ, ಮನ್ಮನ ಅದು, ಇದು ಮನ್ಮಯ ಇದು. ಹಾ, ಕೋ ಮಯ ಶಬ್ದಕ್ಕೆ ಪ್ರಚುರ ಅಂತ ಅರ್ಥ. ಕೋ ವಿಶೇಷೋ ಜ್ಞಾನಿ ನಾ ಹೇಳಿ, ಬರೀ ಸ್ವೀಟ್ ಮಯ ಊಟಕ್ಕೆ ಹೋಗಿದ್ವಿ, ಬರೀ ಸ್ವೀಟ್ ಮಯ ಅಂದ್ರೆ ಏನರ್ಥ? ಸಿಕ್ಕಾಪಟ್ಟೆ ಸ್ವೀಟ್ ಮಾಡಿದ್ರು ಅಂತ ಅರ್ಥ. ಸ್ವೀಟ್ ಮಯ, ಬರೀ ಸ್ವೀಟ್ ಹಾಕಿದ್ರು ಅಂತ ಅರ್ಥ ಅಲ್ಲ. ಸ್ವೀಟ್ ಮಯ ಅಂದ್ರೆ ಹೆಚ್ಚು ಸ್ವೀಟ್ ಇತ್ತು ಅಂತ ಅರ್ಥ. ಕೋ ವಿಶೇಷೋ ಜ್ಞಾನಿ ನಾಂ ಇತ್ಯತಃ ಸರ್ವತ್ರ ಇದೆ. ಸರ್ವೇಷು ಪದಾರ್ಥೇಶು ಕಿಂಚಿತ್ ಸತ್ತಾಧಿಕಂ ಆಚಾರ ಹೇಳ್ತಾರೆ. ಸರ್ವತ್ರ ಮಾಂ ವಿನಾ ಕಿಂಚಿತ್ ಪಶ್ಯಂತಿ ಇತ್ಯರ್ಥ. ಮನ್ಮಯರು ನ ಪ್ರಚುರರು. ಸರ್ವತ್ರ ಮಾಂ ವಿನಾ ನ ಕಿಂಚಿತ್ ಪಶ್ಯಂತಿ ಇತ್ಯರ್ಥ. ಎಲ್ಲ ಕಡೆ ನಾನು ಬಿಟ್ಟರೆ ಬೇರೆಯವ್ರು ನೋಡೋದಿಲ್ಲ, ದೇವ್ರ ಕಡೆ ಗಮನ ಬರುತ್ತೆ ಅವರಿಗೆ, ಬೇರೆ ಬರೋದಿಲ್ಲ ಅವರಿಗೆ. ಉದಾಹರಣೆಗೆ ನಮ್ಮಲ್ಲಿ ಎಣ್ಣೆ ನೋಡ್ತೇವೆ, ಡಾಕ್ಟರ್ ಕೊಲೆಸ್ಟ್ರಾಲ್ ಅಂತ ನೋಡ್ತಾನೆ, ನೋಡ್ತಾನೆ ಅವ್ರ ಪ್ರಕಾರ ಏನಾದ್ರು ಕೊಲೆಸ್ಟ್ರಾಲ್ ಅಂತ ನೋಡ್ತಾನೆ. ಇವ್ರು ನೋಡೋದು ಅವನ ಬಾಡಿ ವ್ಯತ್ಯಾಸ, ಪ್ರತಿಯೊಂದಕ್ಕೂ ವಿಟಮಿನ್ಸ್ ಲೆಕ್ಕ ಹಾಕಿ ಶುರು ಮಾಡಿಬಿಡ್ತಾನೆ ಅವನು. ಇದರಲ್ಲಿ ಏನು ವಿಟಮಿನ್ ಏನಿದೆ ಅದೇ ತಲೆಯಲ್ಲಿರುತ್ತೆ ಅವರಿಗೆ. ಇಲ್ಲಿ ಯಾವ ಭಗವದ್ ರೂಪ ಇವರಿ ಚಿತ್ರ ಬರುತ್ತೆ, ಇವರಿಗೆ ಪ್ರತಿಯೊಂದು ನೋಡಿದಾಗ ಏನು ಬರುತ್ತೆ ಇವರಿಗೆ? ಯಾವ ಭಗವದ್ರೂಪ ಇದೆ ಏನಿದೆ ಅದೆಲ್ಲ ಯೋಚನೆ ಮಾಡಿ ಶುರು ಮಾಡ್ತಾ. ಇದು ಸ್ಪಿರಿಚುವಲ್ ಅಪ್ರೋಚ್ ಹೌದಾ, ಮೆಡಿಕಲ್ ಅಪ್ರೋಚ್ ಅಷ್ಟೇ. ಇನ್ನು ಕೆಲವರಿಗೆ ರುಚಿ ಅಪ್ರೋಚ್ ಅಷ್ಟೇ, ಯಾವ್ದು ಜಾಸ್ತಿ ರುಚಿ ಇರುತ್ತೆ ಅಷ್ಟೇ, ಅದು ಏನು ಉಪಯೋಗ ಬರೋದಿಲ್ಲ. ಇದು ಬರಬೇಕಾದ್ರೆ ಸರ್ವೇಶು ಪದಾರ್ಥೇಶು ಕಿಂಚಿತ್ ಸತ್ತಾಧಿಕಂ ಮದಾಯತ್ತಮೇವ ಸರ್ವಂ ಪಶ್ಯಂತಿ ಇತ್ಯರ್ಥ. ತೇನ ವಿನಾ ತೃಣಮಿ, ಏನೇ ಕೆಲಸ ಆಗಲಿ ಎಲ್ಲ ದೇವರು ಮಾಡಿದ. ಈ ಭಾವನೆ ಯಾವಾಗಲೂ ಗಟ್ಟಿ ಮನಸ್ಸಿನಲ್ಲಿ ಅವರಿಗೆ ಈ ಸ್ಥಿತಿ ಬಂದು ಆವಾಗ ನನ್ನ ಜನ್ಮ ಕರ್ಮದಲ್ಲಿ ಸಾರ್ಥಕವಾಗ್ತದೆ, ಮೋಕ್ಷಕ್ಕೆ ಹೋಗ್ತಾರೆ. ಆಗ ಪ್ರಶ್ನೆ ಬಂತು, ತಥಾ ಇತಿ ಅನುವಾದ. ಸರಿಯಾಗಿ ಎಲ್ಲರೂ ಹೋಗಿ ಮೋಕ್ಷಕ್ಕೆ ಹೋಗಿಬಿಡ್ಬೋದಲ್ಲ, ಎಷ್ಟು ಸಿಂಪಲ್ ಅಂತ ಕೇಳಿದರೆ ಯಾಕಿಲ್ಲ ಅಂತ ಹೇಳ್ತೀವಿ. ಇದು ಭಾಳ ಇಂಪಾರ್ಟೆಂಟ್. ಹಿಂದೊಂದು ಉತ್ತರ ಬಂದಿತ್ತು, ಅದಕ್ಕೆ ಎಲ್ಲಿ ಬಂತ ಪ್ರಶ್ನೆ ಬಂದಿತ್ತು ಹೇಳಿ. ಇಷ್ಟು ಸುಲಭ ಇದ್ರೆ ಏನಂತ ಹೇಳಿದ್ರಲ್ಲಿ, ಏಮೇ ಮತವಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ದೇಪಿ ಕರ್ಮಭಿ ಅಂತ ಹೇಳಿದರು. ಯಾವ ಇಲ್ಲಿ ಬಂದಿತ್ತದು, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸೀಹಿ ನಿರ್ಮಮೋ ಭೂತ್ವ ಯುದ್ಧಸ್ವ ಯುಗತಜ್ವರ ಅಷ್ಟು ಹೇಳಿದರು. ಆಗ ಅಜ್ವರ ಪ್ರಶ್ನೆ ಕೇಳಬಹುದು ಏನಂತ, ಇಷ್ಟು ಸುಲಭ ಇದ್ರೆ ನಿನ್ನ ಮತ ಅನುಸರಣೆ ಮಾಡಿದ್ರೆ ಮೋಕ್ಷ, ಇಲ್ದರೂ ಅಧೋಗತಿ ಅಂತ ಹೇಳಿದ ಮೇಲೆ ಎರಡನೇ ಅನುಸರಣೆ ಮಾಡೋದಿಲ್ಲ. ಒಂದು ಉತ್ತರ ಕೊಟ್ಟಿದ್ರು, ಏನು ನೆನಪಿದೆಯಾ ಏನು ಉತ್ತರ ಕೊಟ್ಟಿದ್ರು? ಸ್ವ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿಯರ್ ಜ್ಞಾನವಾನಪಿ. ಗೊತ್ತಾಯ್ತಾ, ಪ್ರತಿಯೊಬ್ಬನು ಕೂಡ ಎಷ್ಟೇ ತಿಳ್ಕೊಂಡ್ರು ಅವ್ನು ಹೇಗೆ ನಡ್ಕೋತಾನೆ, ಕೊನೆಗೆ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ. ದುರ್ಯೋಧನ ಕೃಷ್ಣ ಹೇಳಿ ಡೈರೆಕ್ಟ್ ಹೇಳಿದ್ರು ಕೂಡ ಅವ್ನ ಸ್ವಭಾವ ಡಾಮಿನೇಟ್ ಆಯ್ತಾ ಹೊರತು ಈ ಕಡೆ ಗಮನ ಬರಲಿಲ್ಲ. ಸ್ವಭಾವ ಗ್ರೇಟ್ ಅಂತ ಹೇಳೋದಕ್ಕೆ ಮಾತು ಹೇಳಿದ್ವಿ, ಅದನ್ನ ಇನ್ನೊಂದು ರೀತಿ ಹೇಳ್ತಾರೆ. ಅಲ್ಲಿ ಸ್ವಭಾವದ ಬಗ್ಗೆ ಹೇಳಿದ್ರಲ್ಲ, ಅದನ್ನೇ ಇನ್ನೊಂದು ಫಾರಂನಲ್ಲಿ ಹೇಳಿ ಅದು ಇನ್ನೂ ಗಟ್ಟಿ ಆಗುತ್ತೆ. ಅದನ್ನ ನಾಳೆ ನೋಡೋಣ. ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು ನಾಡಿದ್ದೇ ಇರೋದಿಲ್ಲ, ನಾಡಿದ್ದು ಪಾಠ್ಯ ಬುಧವಾರ ದಿವಸ ನೋಡೋಣ. ಓಂ ಜನ್ಮಾದ್ಯಸ್ಯ ಯದೋನ್ಮಯಾದಿತರಥಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ.